ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನ ನಾಮದಲ್ಲು, ನಮ್ಮ ರಕ್ಷಕನ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ, ದೇವರೊಂದು ಪ್ರೀತಿ, ದೇವರೊಂದು ಕರುಣೆ ಕೃಪೆಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನು ಧ್ಯಾನ ಮಾಡಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞತೆಗಳಾಗಿದ್ವಿ. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ಕಳೆದ ವಾರ ನಮ್ಮ ಆಂಟಿ ಕ್ರಿಸ್ಟ್ ಬಗ್ಗೆ, ಕ್ರಿಸ್ತ ವಿರೋಧಿ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಮಾಡಿದ್ರೆ ನಾವು ಗಮನಿಸಿದ್ರಿ. ನೋಡ್ಬೇಕಾದ್ರೆ ಕ್ರಿಸ್ತ ವಿರೋಧಿ ಅಂತಂದ್ರೆ ಒಂದು ವ್ಯಕ್ತಿ ಅಲ್ಲ, ಅದು ಒಂದು ಎಂದ್ರೆ ಒಂದು ಸಂಸ್ಥೆ, ಕ್ರೈಸ್ತ ಸಂಸ್ಥೆ. ಅದನ್ನ ದ ಕಡಪ್ಟ್ ರಿಲಿಜಿಯಸ್ ಸಿಸ್ಟಮ್ ಅಂತ ನಾವು ಏನು ಮಾಡಿದ್ರಿ, ಅದನ್ನ ಸತ್ಯವೇದ ಮುಖಾಂತರ ನಾವು ನೋಡಿದ್ರಿ. ಅದು ಮಾತ್ರ ಅಲ್ಲ, ಆಮೇಲೆ ಕಳೆದ ಒಂದು ಸತಿಗೆ ನೋಡ್ಬೇಕಾದ್ರೆ ನಮ್ಮ ಮುಖ್ಯವಾಗಿರೋ ವಿಚಾರಗಳು ಏನಪ್ಪ ನೋಡಿದ್ರೆ, ಇವರು ಹೆಂಗೆ ನಾವು ಕ್ರಿಸ್ತ ವಿರೋಧಿ ಅಂತ ಐಡೆಂಟಿಫೈ ಮಾಡೋದು ಅಂದ್ರೆ, ಕ್ರಿಸ್ತನಲ್ಲೇ ಇದ್ಕೊಂಡು ಕ್ರಿಸ್ತನ ಉಪದೇಶಗಳನ್ನ ವಿರುದ್ಧವಾಗಿ ಮಾಡೋಂಥವ್ರೆ ಕ್ರಿಸ್ತ ವಿರೋಧಿ ಅಂತ ಕೂಡ ನಾವೇನು ಮಾಡಿದ್ರಿ ನಾವು ನೋಡಿದ್ರೆ. ಆಮೇಲೆ ಅಲ್ಲಿ ಏನ್ರಿ ಯೇಸು ಕ್ರಿಸ್ತ ಹೇಳಂತ ರೀತಿಯಲ್ಲಿ ದಾನಿಯೇಲ ಬರೆದಂತ ಗ್ರಂಥದಲ್ಲಿ ಓದೋ ಏನ್ ಮಾಡಿ ತಿಳ್ಕೊಳ್ಳಿ ಅಂತಂದ್ರು. ಅದರಿಂದ ಇವತ್ತು ನಾವೇನ್ ಮಾಡೋಣ ಅಂದ್ರೆ, ದಾನಿಯೇಲ ಪುಸ್ತಕದಲ್ಲಿ ಇದ್ರ ಬಗ್ಗೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋಣ ಅಂದ್ರೆ, ಸೊ ದಾನಿಯೇಲ ಪುಸ್ತಕದಲ್ಲಿ ಇದ್ರ ಬಗ್ಗೆ ನಮ್ಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿ ಅನಿಸೋದ್ರೆ ದಾನಿಯೇಲ ಏಳನೇ ಅಧ್ಯಾಯ ನಮ್ಗೆ ಏನ್ ಮಾಡಿದಾರೆ ಅಲ್ಲಿ ಅಲ್ಲಿ ಕೊಟ್ಟಿರೋದು ನಾವೇನ್ ಮಾಡೋದು ಅಲ್ಲಿ ನೋಡಬಹುದು ಅಲ್ರ. ಸೊ ದಾನಿಯೇಲ ಏಳನೇ ಅಧ್ಯಾಯ ನಾವೇನ್ ಮಾಡಿದ್ರಿ, ಮೊದಲು ಬೇಸಿಕ್ ಕ್ಲಾಸ್ ಎಲ್ಲ ನಾವೇನ್ ಮಾಡಿದ್ರಿ ಆಲ್ರೆಡಿ ನಾವು ಕಲ್ತಿದ್ದೀರಿ ಅಲ್ರ. ಸೊ ದಾನಿಯೇಲ ಏಳನೇ ಅಧ್ಯಾಯ ನೋಡ್ಬೇಕ್ರೆ ಏನ್ರಿ, ಒಂದು ದರ್ಶನ ದಾನಿಯೇಲಗೆ ನೋಡಿಸ್ತಾರೆ, ನಾಲ್ಕು ಮೃಗಗಳು ಒಂದಕ್ಕೊಂದು ವಿಲಕ್ಷಣವಾಗಿರೋ ಸಮುದ್ರದಲ್ಲಿ ಏರ್ ಬರೋದು ಏನ್ ಮಾಡ್ತಾರೆ ದಾನಿಯೇಲ ನೋಡ್ತಾರೆ. ಈ ಮೊದಲನೇ ಮೃಗ ಹೇಗಪ್ಪ ಇತ್ತು ಅಂತ ನೋಡ್ತೀರಿ ಅಂತಂದ್ರೆ, ಸಿಂಹದ ತರ ಇತ್ತು ಅಂತ ನೋಡ್ತೀರಿ. ನೋಡಿ ಓದನ ದಾನಿಯೇಲ ಏಳನೇ ಅಧ್ಯಾಯ ನಾಲ್ಕನೇ ವಾಕ್ಯ ದಯವಿಟ್ಟು ಓದಿ. ಯಾರಾದರೂ ಓದ್ತೀರಾ ಸಹೋದರ ಸಹೋದರಿಗಳು? ಮಾಯಾ ಸಿಸ್ಟರ್,
ಕಾಣಿಸಿದ ಮೃಗವು ಸಿಂಹದ ಆಗಿತ್ತು, ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ನಾನು ನೋಡುತ್ತಿರಲಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು. ಅದು ನೆಲದಿಂದ ಎತ್ತರ ಪಟ್ಟು ಮನುಷ್ಯನ ಹಾಗೆ ಎರಡು ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತು. ಅದಕ್ಕೆ ಮನುಷ್ಯನ ಹೃದಯವು ಕೊರೋಣವಾಯಿತು.
ವೆರಿ ಗುಡ್. ನೋಡಿ, ಮೊದಲನೇ ಮೃಗ ಸಿಂಹತ್ರ ಇತ್ತು, ಅದಿಗೆ ಹದ್ದಿನ ತರ ರೆಕ್ಕೆ ಇತ್ತು ಅಂತ ನೋಡ್ತೀರಿ ಅಲ್ರ. ಎರಡನೇ ಮೃಗ ಹೇಗಪ್ಪ ಇತ್ತು ಅಂದ್ರೆ ಕರಡಿ ತರ ಇತ್ತು ಅಂತೆ. ಸಿಸ್ಟರ್ ಓದಿ ಐದನೇ ವಾಕ್ಯ.
ಎರಡನೆಯದು, ಅದು ಕರಡಿಯ ಹಾಗಿತ್ತು. ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು. ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ ಮೂರು ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು. ನೀನೆದ್ದು ಬಹು ಮಾಂಸವನ್ನು ತಿನ್ನು ಎಂದು ಅದಕ್ಕೆ ಹೇಳೋಣವಾಯಿತು.
ನೋಡೋಣ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳು, ನೋಡ್ಬೇಕಾದ್ರೆ ಏನಪ್ಪ ನೋಡ್ತೀವಿ ಅಂದ್ರೆ, ಎರಡನೇ ಮಗ ಕರಡಿ ತರ ಇತ್ತು, ಒಂದು ಭುಜ ಮೇಲೆ ಇತ್ತು, ಇನ್ನು ಭುಜ ಕೆರಡ ಇತ್ತು ಅಂತ ನೋಡ್ತೀರಿ ಅಲ್ರ. ಸರಿ, ಮೂರನೇ ಮೃಗ ಹೆಂಗಪ್ಪ ಇತ್ತು ಅಂದ್ರೆ ಚಿರತೆ ತರ ಇತ್ತು ಅಂತ ನೋಡ್ತೀರಿ. ನೋಡಿ ಆರನೇ ವಾಕ್ಯ. ಇಷ್ಟು ಆರನೇ ವಾಕ್ಯ ಓದ್ತೀರಾ?
ಅನಂತರ ನಾನು ನೋಡುತ್ತಿರುವಲ್ಲಿ ಹೀಗೋ ಚಿರತೆಯ ಆಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಯಂತಿರುವ ನಾಲ್ಕು ರೆಕ್ಕೆಗಳಿದ್ದವು. ಆ ಮೃಗಕ್ಕೆ ನಾಲ್ಕು ತಲೆಗಳಿದ್ದವು. ಅದಕ್ಕೆ ದೊರೆತನವು ಕೊಡೋಣವಾಯಿತು.
ನೋಡ್ರ ಇಲ್ಲಿ ಏನ್ತಾರ, ಮೂರನೇ ಮಗ ನೋಡ್ತಾರೆ ಹೆಂಗಿತ್ತು ಅಂದ್ರೆ ಚಿರತೆ ತರ ಇತ್ತು, ಅದಕ್ಕೆ ನಾಲ್ಕು ತಲೆಗಳಿತ್ತು, ಹದ್ದಿನ ತರ ಪಕ್ಷಿಗಳಿಗಿರೋಂತ ರೆಕ್ಕೆಗಳಿತ್ತು ಅಂತ ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ಸೊ ನಾಲ್ಕನೇ ಮೃಗ ಹೇಗಿತ್ತು, ಏಳನೇ ವಾಕ್ಯ ಮತ್ತೆ ಎಂಟನೇ ವಾಕ್ಯ.
ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ, ನಾಲ್ಕನೇ ಮೃಗವು ಕಾಣಿಸಿತು. ಅದು ಭಯಂಕರ, ಎದರಿಸುವಂಥದ್ದು, ಅಧಿಕಾರ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ, ಚೂರು ಚೂರು ಮಾಡುತ್ತಾ, ಮಿಕ್ಕಿದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮಿಂಚಿನ ಎಲ್ಲಾ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು.
ನೋಡ್ರ ಈ ನಾಲ್ಕನೇ ಮೃಗ ಭಯಂಕರ ಎದುರಿಸುವಂಥದ್ದು, ಕ್ರೂರವಾಗಿತ್ತು ಅಂತ ನೋಡ್ತೀರಿ. ಇದು ಎಲ್ಲ ಮೃಗಗಳಿಗಿಂತ ವಿಶೇಷವಾಗಿತ್ತು, ವಿಚಿತ್ರವಾಗಿತ್ತು ಅಂತ. ಏನಪ್ಪ ನೋಡ್ತೇನೆ ಅದು ವಿಶೇಷತೆ ವಿಚಿತ್ರ ಅಂತಂದ್ರೆ, ಅದರ ತಲೆ ಮೇಲೆ 10 ಕೊಂಬುಗಳಿತ್ತಂತೆ ಅಲ್ವರ. ಸೊ ಹಂಗೆ ನೋಡ್ತಾ ಇರ್ಬೇಕಾದ್ರೆ ಏನಪ್ಪ ಆಯಿತು ಅಂತ ನೋಡ್ತೀನಿ ಅಂದ್ರೆ, ಅದ್ರ ಒಳಗಡೆ ಏನ್ರಿ ಒಂದು ಚಿಕ್ಕ ಕೊಂಬು ಏನಂತಾರೆ ಬೆಳಿತಂತೆ. ಹಂಗೆ ಓದಿಷ್ಟ ಕಂಟಿನ್ಯೂ ಮಾಡಿ. ಹಾಂ,
ಅದಕ್ಕೆ ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಹೀಗೋ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ ಮೂರು ಬೇರು ಸಹಿತ ಕೀಳಲ್ಪಟ್ಟವು. ಆಹಾ, ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯು ಇದ್ದವು.
ನೋಡ್ರ ಸರಿ ನೋಡ್ಬೇಕಾರೆ ಈ ಚಿಕ್ಕ ಕೊಂಬಲ್ಲಿ ಏನ್ರಿ ಬಡಾಯಿ ಕೊಚ್ಕೊಳಂತ ಬಾಯಿ ಮನುಷ್ಯನಿಗಿರಂತ ಕಣ್ಣಿತ್ತಂತೆ. ಚಿಕ್ಕ ಕೊಂಬೆ ಬೆಳೀತಂತೆ, ದಶದ ಮೂರು ಕೊಂಬು ಬೇರ್ ಸಮೇತ ಕೀಳಲ್ಪಡ್ತು ಅಂತ ಹೇಳ್ತಾರೆ ಅಲ್ವರ. ಸೊ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇಲ್ಲಿ ನಾವು ನೋಡ್ಬೇಕಾದ್ರೆ ನಾಲ್ಕು ಮೃಗಗಳ ಬಗ್ಗೆ ಓದ್ತಾರೆ. ಇನ್ನು ಬೇಸಿಕ್ ಕ್ಲಾಸಲ್ಲಿ ಫಸ್ಟಲ್ಲೇ ಓದಿದ್ದೀರಿ, ದಾನ್ಯಲ್ಲಿ ಎರಡನೇ ಅಧ್ಯಾಯಲ್ಲಿ ಬರೋಂಥದ್ದು, ಏಳನೇ ಅಧ್ಯಾಯ ಬರೋದು, ಎರಡು ಪ್ಯಾರಲಲ್ಲು. ಅದರ ಇಲ್ಲಿ ನಾಲ್ಕು ಮೃಗಗಳು ಅಂತ ಹೇಳ್ಬೇಕಾದ್ರೆ ನಾಲ್ಕು ರಾಜ್ಯಗಳ ಬಗ್ಗೆ ಏನು ಮಾಡ್ತಾರೆ ಹೇಳ್ತಾರೆ ಅದಲ್ವರ. ನಾಲ್ಕು ಯೂನಿವರ್ಸಲ್ ಎಂಪೈರ್, ಬಾಬಿಲೋನ್, ಮಿಡೋ ಪರ್ಷ್ಯಾ, ಗ್ರೀಸ್ ಮತ್ತು ರೋಮ್. ಈ ನಾಲ್ಕು ರಾಜ್ಯಗಳ ಬಗ್ಗೆ ಏನು ಮಾಡ್ತಾ ಇದೆ ಇಲ್ಲಿ ಹೇಳ್ತಾರೆ, ನಾವು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡ್ತೀರಿ ಅಲ್ವರ. ಸದ್ಯ ನೋಡ್ಬೇಕ್ರೆ ಈ ಒಂದು ನಾಲ್ಕನೇ ಮೃಗ ಎಲ್ಲದಕ್ಕಿಂತ ವಿಶೇಷವಾಗಿತ್ತು ಅಂದರೆ ಬೇರೆ ಯಾವ ಮೃಗಕ್ಕೂ ಕೊಂಬಿರಲಿಲ್ಲ, ಆದರೆ ಈ ತಲೆಗೆ ಏನಿತ್ತಂತೆ ಕೊಂಬಿತ್ತಂತೆ. ಹತ್ತು ಕೊಂಬುಗಳಂದರೆ ಇವತ್ತು ಯುರೋಪ್ ದೇಶದಲ್ಲಿರುವಂಥ ಹತ್ತು ಏನ್ರಿ ರಾಜ್ಯಗಳು ಏನು ಮಾಡ್ತಾರೆ ಸೂಚನೆ ಮಾಡ್ತಾರೆ ಅಲ್ವರ. ಸೊ ಅಲ್ಲಿ ಚಿಕ್ಕ ಕೊಂಬು ಬೆಳೀತು, ಅದರ ದೆಸೆಯಿಂದ ಮೂರು ಕೊಂಬು ಕೀಳಲ್ಪಡ್ತು ಅಂತಂದರೆ ಈ ಒಂದು ಪೇಪಸಿ ಅಧಿಕಾರಕ್ಕೆ ಬರೋದಕ್ಕೆ, ಪೋಪಿನ ಆಳ್ವಿಕೆ ಅಧಿಕಾರಕ್ಕೆ ಬರೋದಕ್ಕೆ ಮೂರು ರಾಜ್ಯಗಳನ್ನ ಬೇರೆ ಸಮೇತ ಏನು ಮಾಡ್ತವೆ ಕಿತ್ತಾಕಿದ್ದನ್ನು ಏನು ಮಾಡ್ತಾರೆ ನೋಡ್ತದೆ. ಅದಕ್ಕೆ ಚಿಕ್ಕ ಕೊಂಬಲ್ಲಿ ಮನುಷ್ಯನಿಗಿರೋಂಥ ಕಣ್ಣು, ಬಡಾಯಿ ಕೊಚ್ಕೊಳ್ಳೋಂಥ ಬಾಯಿ ಇತ್ತು ಅಂತ ಹೇಳ್ತಾರೆ. ಹಂಗಾದ್ರೆ ಏನರ್ಥ ಅದರ ಅದರ್ಥ ದಾನಿಯಲ್ಲಿ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಓದ ನೋಡಿ ಅಂತೀರಿ, 25ನೇ ವಾಕ್ಯ ಓದಿ ದಯವಿಟ್ಟು, ದಾನಿಯಲ್ಲಿ 7:25.
ಪರಾತ್ತರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ತರನ ಭಕ್ತರನ್ನು ಸವೆಯಿಸಿ ಕಟ್ಟಳೆಯ ಕಾಲುಗಳನ್ನು ಧರ್ಮವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವನು. ಆ ಭಕ್ತರು ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಅವನ ಕೈವಶವಾಗಿರುವವು.
ನೋಡ್ರ ಅವನು ಏನಪ್ಪ ಮಾಡ್ತಾನೆ ಅಂದರೆ ಪರಾತ್ಪರನಿಗೆ ವಿರುದ್ಧವಾಗಿ ಏನು ಮಾಡ್ತಂತೆ ಕೊಚ್ಚಿಕೊಂಡು ಅಲ್ಲರ ಪರಾತ್ಪರ ಭಕ್ತರನ್ನು ಸವಿಯಿಸಿ ಕಾಲಗಳನ್ನು ಅಲ್ಲರ ಏನ್ರಿ ಪ್ರಮಾಣಗಳನ್ನು ಧರ್ಮವಿಧಿಗಳನ್ನ ಏನು ಮಾಡ್ತಾರೆ ಮಾರ್ಪಾಡು ಮಾಡೋಕ್ಕೆ ಮನಸ್ಸು ಮಾಡ್ತಾನೆ. ಹಾಗಾಗಿ ಚಿಕ್ಕ ಕೊಂಬು ಏನಪ್ಪ ಅಂದರೆ ಏನ್ರಿ ಅದೇ ಪೇಪರ್ಸಿ ಸಿಸ್ಟಮ್, ಪೋಪಿನ ಆಡಳಿತ ಅಲ್ಲರ. ಅದು ಬಡಾಯಿ ಕೊಚ್ಕೊಂಡಂತ ಬಾಯಿ ಅಂತಂದ್ರೆ ದೇವ್ರಿಗೆ ವಿರುದ್ಧವಾಗಿ ಏನ್ ಮಾಡ್ತಾವ ಕೊಚ್ಕೊಂತು. ಅದರಂಗ ದೇವ್ರಿಗಿರೋಂತ ಎಲ್ಲ ಹೆಸರುಗಳನ್ನ ತನಗೇನ್ ಮಾಡ್ತಂತೆ ದೇವ್ರಿಗೆ ಕೊಡ್ಬೇಕಂತ ಎಲ್ಲ ಒಂದು ಘನತೆ ಗೌರವ ದೇವ್ರಿಗೆ ಸಲ್ಲತಕ್ಕದ್ದು ಎಲ್ಲವನ್ನು ತಾನೇ ಏನೊಂದು ದೇವ್ರು ಅಂತ ಎನ್ನಿಸ್ಕೊಂಡು ತನಗೇನ್ ಮಾಡಂತೆ ಅವ್ನು ತಗೊಂಡ ಅಂತ ಹೇಳ್ತಾರೆ. ಅದಕ್ಕೆ ಅಪೊಸ್ತಲ ಪೌಲು 2:4 ಹೇಳ್ಬೇಕಾರೆ ಅಂತ್ಯಕ್ರಿಸ್ತ ಬಗ್ಗೆ ಏನು ಹೇಳ್ತಾರೆ ಅಲ್ಲಿ, ಅದರ ಯಾವುದು ದೇವ್ರಂತ ಎನ್ನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದತಕ್ಕದೋ, ಅದನ್ನೆಲ್ಲ ನಾಶನಕ್ಕೆ ಅಧೀನ ಮಾಡಿರುವಂತಹ ಆ ಪುರುಷನು ಎದುರಿಸಿ ಅದಕ್ಕಿಂತ ಎಲ್ಲದಕ್ಕಿಂತ ಮೇಲಾಗಿ ತನ್ನ ತಾನೇ ಹೆಚ್ಚಿಸಿಕೊಂಡು ತಾನೇ ದೇವರೆಂದು ಏನು ಮಾಡ್ತಾನೆ ಗರ್ಭಗುಡಿಕು ಅಂತಾನೆ, ತಾನೇ ದೇವರೇ ಅಂದ್ಕೊಂಡು ಸಭೆಯಲ್ಲಿ ಏನು ಮಾಡ್ತಾನೆ ಅಲ್ವರ ಹೇಳ್ಕೊಂಡಿರೋದಂತ ನೋಡ್ತೀವಿ ಅಲ್ವರ. ಅದೇ ನೋಡ್ಬೇಕ್ರೆ ಧರ್ಮ ವಿಧಿಗಳನ್ನ ಪ್ರಮಾಣಗಳನ್ನ ಏನು ಮಾಡ್ರಿ ಪ್ರೇಮ ಚೇಂಜ್ ಮಾಡೋಕ್ಕೆ ಮನಸ್ಸು ಮಾಡುವನು. ಏನು ಮಾಡಿದ್ರು 10 ಪ್ರಮಾಣದಲ್ಲಿ ಅಲ್ವರ ಏನ್ರಿ ಕೊಟ್ಟಿರೋಂಥ ಮುಖ್ಯವಾದ ಪ್ರಮಾಣನೇ ವಿಗ್ರಹ ಆರಾಧನೆ ಮಾಡಬಾರ್ದು ಅಂತ. ಇವ್ರು ಏನು ಮಾಡ್ಬಿಟ್ರು ಅಂದರೆ ಸೀದಾ ವಿಗ್ರಹ ಆರಾಧನೆ ಎಲ್ಲಿ ತಂದ್ಬಿಟ್ರು ಅಂತಂದರೆ ಸಭೆಯೊಳಗೆ ಏನು ಮಾಡಿದ್ರು ತಂದ್ಬಿಟ್ರು ಕಾಲಗಳನ್ನು ಧರ್ಮ ವಿಧಿಗಳನ್ನ ಏನು ಮಾಡಿದ್ರು ಮಾರ್ಪಾಡು ಮಾಡ್ಬಿಟ್ರು ಅಲ್ವರ. ಇವಾಗ ಅದಕ್ಕೆ ಏನು ಮಾಡ್ಬಿಟ್ರು ಅಂದರೆ ಏನ್ರಿ ಇವಾಗ 10 ಪ್ರಮಾಣದಲ್ಲಿ ಒಂದು ಪ್ರಮಾಣ ಏನು ಕೊಟ್ಟಿದ್ರೆ ನೀವು ಯಾವುದೇ ವಿಗ್ರಹಕ್ಕೆ ಅಡ್ಡ ಬಿದ್ದು ನಮಸ್ಕರಿಸಬಾರದು ಅಂತ ಕೊಟ್ಟಿದೆ ಅಲ್ವರ. ಇವಾಗ ಏನು ಮಾಡ್ಬಿಟ್ರು ಅಂದರೆ ಈ 10 ಪ್ರಮಾಣದಲ್ಲಿ ಈ ಪ್ರಮಾಣನೇ ತೆಗೆದುಬಿಟ್ರು. ಯಾಕೆ ಅಲ್ಲಿದ್ದರೆ ಜನಗಳು ಕೇಳ್ತಾರಲ್ಲ ವಿಮೋಚನ ಕಾಂಡ 20 ಅಂತೇಳಿ ಬರ್ತಾ ನೋಡಿ ರೋಮನ್ ಕ್ಯಾಥಲಿಕ್ ಬೈಬಲ್ ಇಲ್ವೇ ಇಲ್ಲ ಅದು, ಯಾರು ರೋಮನ್ ಕ್ಯಾಥಲಿಕ್ ಇದ್ರೆ ಇಲ್ಲಿ ಕೇಳ್ರಿ ಅಂತೀನಿ. 10 ಪ್ರಮಾಣನ ಚಿಕ್ಕ ವಯಸ್ಸಿನ ಬ್ಯಾಟ್ ಮಾಡಿಸ್ಬಿಡ್ತಾರೆ. ಹೇಳಪ್ಪ 10 ಪ್ರಮಾಣ ಅಂತಂದ್ರೆ ಇದನ್ನ ಮಾತನ್ನ ಹೇಳದೇ ಇಲ್ಲ ವಿಗ್ರಹನ ಆರಾಧನೆ ಮಾಡಬಾರ್ದು ಅಂತ ತೆಗ್ದೇ ಬಿಟ್ರು. ಆಮೇಲೆ ಏನ್ರಿ ತೆಗೆದುಬಿಟ್ರೆ ಇವಾಗ 1 ಪ್ರಮಾಣ ಕಮ್ಮಿ ಆಗೋಯ್ತಲ್ಲ, 10ರಲ್ಲಿ 9 ಆಗೋಯ್ತಲ್ಲ, 9 ಪ್ರಶ್ನೆ ಕೇಳ್ತಾರಲ್ಲ ಅದಕ್ಕೆ ಏನು ಮಾಡೋದಂದ್ರೆ 10ನೇ ಪ್ರಮಾಣನ ಎರಡು ಭಾಗವಾಗಿ ವಿಂಗಡಿಸಿ ಏನು ಮಾಡ್ಬಿಟ್ರು 10 ಪ್ರಮಾಣಕ್ಕೆ ಏನು ಮಾಡ್ರು ತಂದುಬಿಟ್ರು ಅಲ್ವರ. ಅದಕ್ಕೆ ಹೇಳೋದು ಕಾಲಗಳನ್ನು ಧರ್ಮ ವಿಧಿಗಳನ್ನ ಏನು ನೋಡ್ರಿ ಮಾರ್ಪಾಡು ಮಾಡೋಕ್ಕೆ ಮನಸ್ಸು ಮಾಡುವರು ಅಲ್ವರ. ನೋಡಿ ಇದರಲ್ಲಿ ನಾವು ಕ್ಲೀನಾಗಿ ನೋಡ್ಬೋದು ಅಂದ್ರೆ ಪೋಪು ತಾನು ಮಾಡಿರೋ ಮಿಸ್ಟೇಕ್ಸ್ನ ಯಾವ ರೀತಿ ಕ್ಲೀನಾಗಿ ಕನ್ಫೆಸ್ ಮಾಡ್ತಾರೆ ಅಂತ ಅಲ್ವರ. ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಯಾವ ರೀತಿ ಪ್ರಮಾಣಗಳನ್ನ ಬದಲಾಯಿಸಿದ್ರು, ಯಾವ ಥರ ಏನ್ರಿ ಅದಕ್ಕೆ ದೇವ್ರ ವಿರುದ್ಧವಾಗಿ ಅವ್ರು ಮಾಡಿದ್ದಾರೆ ಅಂತಂದ್ಬಿಟ್ಟು ಏನ್ರಿ ಇದು ಪೋಪಿನ ಬಾಯಿನಲ್ಲಿರೋಂಥ ಸಾಕ್ಷಿನೇನಾಗಿದೆ ಇದೆ ಅಲ್ವರ. ಅದೇ ಚೆನ್ನಾಗಿ ಗೊತ್ತು ಅಂದ್ರ ಇವೆಲ್ಲ ಬಂದ್ಬಿಟ್ಟು ದೇವರ ಚಿತ್ತಕ್ಕೆ ವಿರುದ್ಧವಾಗಿದೆ ಅಂತಂದ್ಬಿಟ್ಟು ಅಲ್ವರ. ಯಾಕೆಂದ್ರೆ ಸತ್ಯವೇದನೆ ಹೇಳ್ತಾರೆ ದೇವ್ರ ವಾಕ್ಯಕ್ಕೂ ಏನು ಮಾಡಕ್ಕೆ ಹೋಗ್ಬಾರ್ದು, ಏನು ಜೋಡ್ಸೋಕ್ಕೂ ಹೋಗ್ಬಾರ್ದು, ಏನೋ ಏನು ಮಾಡ್ಬಾರ್ದು ತೆಗಿಯೋದಕ್ಕೂ ಹೋಗ್ಬಾರ್ದು ಅಂತಂದ್ಬಿಟ್ಟು ಅಲ್ವರ. ಅದು ಏನ್ರಿ ದೇವ್ರಿಗೆ ಏನಾಗೋದಿಲ್ಲ ಇಷ್ಟ ಆಗೋದಿಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ ಈ ಒಂದು ಕರಪ್ಟ್ ರಿಲಿಜಿಯಸ್ ಸಿಸ್ಟಮ್ ಏನಪ್ಪ ಮಾಡ್ತು ಅಂದರೆ ದೇವರ ಒಂದು ಏನ್ರಿ ಪ್ರಮಾಣಗಳನ್ನೇ ಏನು ಮಾಡ್ಬಿಡ್ತು, ಚೇಂಜ್ ಮಾಡ್ಬಿಡ್ತು. ದೇವ್ರ ವಾಕ್ಯದಲ್ಲಿರೋಂಥ ತತ್ವಗಳು, ಮುಖ್ಯವಾದ ಅರ್ಥಗಳು, ಬೈಬಲಲ್ಲಿ ಇಲ್ದಿರೋಂಥ ಎಲ್ಲ ದುರ್ಬೋಧನೆಗಳು ಏನು ಮಾಡ್ದಂತೆ ಅಲ್ಲಿ ಸತ್ಯವೇದ ಇಲ್ದಿರೋದನ್ನ ತರಕ್ಕೆ ಶುರು ಮಾಡಿದ್ರು ಅಲ್ವರ. ಅದಕ್ಕೆ ನೆಕ್ಸ್ಟ್ ಏನ್ರಿ ಹಾಂ ಧಾರ್ಮಿಕ ಸ್ಥಳಗಳಿಗೆ ಹೋಗೋದು ಅದರ. ಇವಾಗ ಬೇರೆ ಧರ್ಮಗಳಿಗೆ ಏನಿದೆ ಅಲ್ಲ ಧಾರ್ಮಿಕ ಸ್ಥಳಗಳಿದೆ, ಆ ಸ್ಥಳ ಈ ಸ್ಥಳ ಅಲ್ವರ ಏನ್ರಿ ಹಾಂ ತೀರ್ಥಕ್ಕೆ ಯಾತ್ರೆ ಮಾಡೋದು, ಇಲ್ಲ ನಮ್ಮ ಮೆಕ್ಕಾ ಮದೀನಾಗ ಹೋಗೋದು ಅದರ. ಈ ಕ್ರಿಶ್ಚಿಯನ್ಸ್ಗೆ ಏನೈತೆ, ಕ್ರಿಶ್ಚಿಯನ್ಸ್ಗೆ ಆ ಥರ ಏನೂ ಕೊಡಲಿಲ್ಲ. ಇದೇ ಪ್ರಶ್ನೆನ ಆ ಒಂದು ಸಮಾರ್ಯಸ್ತ್ರೀ ಕೇಳ್ತಾಳೆ ಯೇಸುಕ್ರಿಸ್ತನಿಗೆ, ನಾವು ದೇವ್ರನ್ನ ಬೆಟ್ಟಕ್ಕೆ ಹೋಗಿ ಏನು ಮಾಡಬೇಕು ಆರಾಧನೆ ಮಾಡಬೇಕು ಅಂತ. ಅವಾಗ ಯೇಸುಕ್ರಿಸ್ತ ಹೇಳ್ತಾರೆ ಒಂದು ಕಾಲ ಬರ್ತಾರೆ ದೇವ್ರನ್ನ ಆರಾಧನೆ ಮಾಡೋರು ಬೆಟ್ಟ ಗುಡ್ಡಗಳಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಅದರ ದೇವ್ರನ್ನ ಆರಾಧನೆ ಮಾಡೋರು ಸತ್ಯತ್ವಕ್ಕಾಗಿ ಆತ್ಮೀಕ ರೀತಿಯಲ್ಲಿ ಮಾಡಬೇಕು, ಆರಾಧನೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಆದ್ರೆ ಇವತ್ತೇನು ಮಾಡ್ಬಿಟ್ರು ಅಂತಂದರೆ ಏನ್ರಿ ಎಲ್ಲ ರಿಲಿಜಿಯಸ್ ಪ್ಲೇಸಸ್, ವೆಲ್ಲಂಗಡಿ ಅಂತೆ, ಪೊಟ್ಟ ಅಂತೆ, ವ್ಯಾಟಿಕನ್ ಅಂತೆ ಎಲ್ಲ ಐತೆ ಬೈಬಲ್ನಲ್ಲಿ ಅದರ, ಇಲ್ಲೇ ಹೋಗ್ಬೇಕು ಅಂತ ಅದರ. ಇವೆಲ್ಲ ಪ್ರಮಾಣಗಳನ್ನು ಅದರ ಏನ್ರಿ ಬೈಬಲ್ನ ಇಲ್ದಿರೋದನ್ನೆಲ್ಲ ಮಾರ್ಪಾಡು ಮಾಡೋಕ್ಕೆ ಏನು ಮಾಡಂತ ಇವರು ಮನಸ್ಸು ಮಾಡಿದ್ರು. ಆಮೇಲೆ ಕ್ರಿಸ್ಮಸ್ ಅದರ, ಕ್ರಿಸ್ಮಸ್ ಅಂದ್ರೆ ಏನಪ್ಪ ಏನ್ರಿ ಯೇಸು ಕ್ರಿಸ್ತು ಹುಟ್ಟಿರಂಥ ದಿನ ಅಂದ್ರ. ಯೇಸು ಕ್ರಿಸ್ತು ಯಾವಾಗ ಹುಟ್ಟಿದ್ದು ನೋಡ್ರಿ, ಯಾರು ಹೇಳ್ರಿ ನೋಡೋಣ, ಯೇಸು ಕ್ರಿಸ್ತು ಯಾವಾಗ ಹುಟ್ಟಿದ್ದು?
ಬೇಸಿಗೆಯಲ್ಲಿ
ಹ್ಮ್
ಬೇಸಿಗೆ ಕಾಲದ ಕುಟ್ಟ
ಹಾಂ ಪರವಾಗಿಲ್ಲ ಸಿಸ್ಟರ್, ಬೇಸಿಗೆ ಕಾಲ ಅಂದಿರುತ್ತೆ. ಮತ್ತೆ ಡಿಸೆಂಬರ್ 25 ಅಲ್ವಾ, ಅಂದರೆ ಡಿಸೆಂಬರ್ 25ಗೆ ಯೇಸು ಕ್ರಿಸ್ತು ಕೊಟ್ಟಿದ್ರು ಅಂತ ಬೈಬಲ್ ಎಲ್ಲೂ ರೆಕಾರ್ಡ್ ಏನಾಗಿಲ್ಲ ಇಲ್ಲ ಅಲ್ವರ. ಅದಕ್ಕೆ ಏನು ಮಾಡ್ಬಿಟ್ರು ಕ್ರಿಸ್ಮಸ್, ಆಮೇಲೆ ಕ್ರಿಸ್ಮಸ್ ದಿನ ಏನು ಮಾಡ್ತಾರೆ ಕ್ರಿಸ್ಮಸ್ ಟ್ರೀ, ಆ ಕ್ರಿಸ್ಮಸ್ ಟ್ರೀಗೆಲ್ಲ ಡೆಕೋರೇಟ್ ಮಾಡೋದು, ಆಮೇಲೆ ಏನು ಮಾಡೋದು ಸ್ಯಾಂಟಾ ಕ್ಲಾಸ್ ತಾತನ ಏನು ಮಾಡೋದು ತಂದು ಕೂಡಿಸೋದು ಅಂದ್ರೆ. ಏ ಬೈಬಲ್ ಐತ ಕ್ರಿಸ್ಮಸ್ ಟ್ರೀ ಬಗ್ಗೆ ಓದಿ ಏನು ಹೇಳ್ತಾರೆ ನೋಡೋಣ ಅಂತ್ರಿ. ಹಾಂ ಯೆರೆಮೀಯ ಹಾಂ 10ನೇ ಅಧ್ಯಾಯ 1ರಿಂದ 4 ಓದಿ ನೋಡೋಣ. ಯೆರೆಮೀಯ 10ನೇ ಅಧ್ಯಾಯ 1ರಿಂದ 4. ಅನಿಲ್ ಬದರ್, ಸುರೇಶ್ ಬದರ್ ಇದರಲ್ಲಿ ಏನಾರು ಓದ್ಬೋದಾ ಬೈಬಲು?
ಇಸ್ರಾಯೇಲ್ ವಂಶದವರೇ, ಯಹೋವನು ನಿಮಗೆ ನುಡಿಯುವ ಮಾತನ್ನು ಕೇಳಿರಿ. ಯಹೋವನು ನಿಮಗೆ ಹೇಳುತ್ತಾನೆ, ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರಿ. ಜನಾಂಗಗಳು ಹೆದರುವ ಆಕಾಶದ ಉತ್ಪಾತಗಳಿಗೆ ನೀವು ಹೆದರಬೇಡಿರಿ. ಜನಾಂಗಗಳ ಕಟ್ಟಳೆಗಳು ಬರಿದೆ ಅರಣ್ಯದ ಮರವನ್ನು ಕತ್ತರಿಸುವರು. ಬಡಗಿಯು ಅದನ್ನು ಕೈಯಿಂದ ಬಾಚಿಯಿಂದ ರೂಪಿಸುವನು. ಅದನ್ನು ಬೆಳ್ಳಿ ಬಂಗಾರಗಳಿಂದ ಭೂಷಿಸುತ್ತಾರೆ.
ನೋಡ್ರ
ಅಗಲಾದ
ಏನಂತೆ ಇವತ್ತು ಅದೇ ಥರ ಮಾಡಿ ಕ್ರಿಸ್ಮಸ್ಗೆ ಏನು ಮಾಡ್ತಾರೆ ಹಾಂ ಒಂದು ಬಡಗಿ ಮರವನ್ನು ಕಡಿತಾನೆ, ಅದನ್ನ ರೂಪಿಸ್ತಾನೆ ಬೆಳ್ಳಿ ಬಂಗಾರಗಳಿಂದ, ಏನು ಮಾಡ್ತಾನೆ ಡೆಕೋರೇಟ್ ಮಾಡ್ತಾನೆ ಇದೇ ಥರ ಹೇಳ್ತಾನೆ. ಅದು ಹೇಳ್ತಾರೆ ಅನ್ಯ ಜನಾಂಗದವರ ಆಚರಣೆನ ನೀವು ಮಾಡಲೇಬೇಡಿ, ಅವರು ಕಾರ್ಯಗಳನ್ನ ಅವ್ರ ಮಾರ್ಗಗಳನ್ನ ನೀವು ಅನುಸರಿಸ್ಬೇಡಿ, ಆಕಾಶದ ಉತ್ಪತ್ತಿಗಳು ನೋಡ್ಬಿಟ್ಟು ಏನು ಮಾಡ್ಕೊಬಿಡಿ ಹೆದರ್ಬೇಡಿ. ಎಲ್ಲ ಕ್ರಿಸ್ಮಸ್ ಟೈಮಲ್ಲಿ ಮನೆ ಮುಂದೆ ಸ್ಟಾರ್ ಹಾಕ್ಬಿಡ್ತಾರೆ ಅದರ. ಎಲ್ಲಿದೆ ಸ್ಟಾರ್ ಬೈಬಲಲ್ಲಿ? ಅದರ ಅದಕ್ಕೆ ಹೇಳ್ತೀವಿ ಬ್ರದರ್ ಯೇಸು ಕ್ರಿಸ್ತು ಹುಟ್ಟಬೇಕಾದ್ರೆ ಸ್ಟಾರ್ ಬಂತಲ್ಲ ಹಾಂ ಅದು ಜೀಸಸ್ ಕ್ರೈಸ್ಟ್ ಅಲ್ವಾ ಅಂತ ಹೇಳ್ತಾರೆ ಅದರ. ಆ ಸ್ಟಾರ್ ಬಗ್ಗೆ ಓದ್ ಅಂತ ಹೇಳ್ತಿದ್ರೆ ಅದು ಯೇಸು ಕ್ರಿಸ್ತನ ಅಂತ. ಏನ್ರಿ ಏನು ಹೇಳ್ತಾರೆ ಯೆರೆಮೀಯಲ್ಲಿ, ಆಕಾಶದ ಉತ್ಪತ್ತಿಗಳನ್ನ ನೋಡಿ ನೀವು ಹೆದರ್ಬೇಡಿ ಅಂತ ಹೇಳ್ತಾರೆ, ನಕ್ಷತ್ರಗಳನ್ನ ನೋಡಿ ಏನ್ರಿ ಕಾಲಗಳನ್ನ ಎಣಿಸೋದಾಗಲಿ ನಿಮ್ಮ ಕೆಲಸನೇ ಇಲ್ಲ ಅಂತ ಹೇಳ್ತಾರೆ ಸತ್ಯವೇದದಲ್ಲಿ. ಆಗಿರ್ಬೇಕು ದೇವರು ನಕ್ಷತ್ರನ ಕಳಿಸ್ಕೊಡ್ತಾರ? ಖಂಡಿತವಾಗಿಲ್ಲ. ಅಂದರೆ ನಕ್ಷತ್ರ ದೇವರಂತೂ ಅಲ್ವೇ ಅಲ್ಲ. ದೇವ್ರದ್ದಾಗಿದ್ದರೆ ಯೇಸು ಕ್ರಿಸ್ತು ಹುಟ್ಟಿರೋಂಥ ಸ್ಥಳಕ್ಕೆ ಡೈರೆಕ್ಟ್ ಕರ್ಕೊಂಡು ಹೋಗೋದಾಗಿತ್ತು, ಯಾಕೆ ಹೆರಾಡ್ ಮನೆ ಇಂದ ಬಿಟ್ಟಿದ ನಂತರ ಸೀದಾ ಅಲ್ಲಿ ಕರ್ಕೊಂಡೋಯ್ತು. ಅದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಇದು ಯಾರದಲ್ವೇ ಅಲ್ಲ, ಇದು ಏನ್ರಿ ದೇವ್ರದ್ದು ಅಲ್ವೇ ಅಲ್ಲ. ಅದಕ್ಕೆ ಹೇಳ್ಬೇಕ್ರೆ ಕ್ರಿಸ್ಮಸ್ ಹಾಂ ಅದಕ್ಕೆ ಕ್ರಿಸ್ಮಸ್ ಅಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಇನ್ನೊಂದು ಹೆಸರು ಇಡ್ತಾರೆ ಅದಕ್ಕೆ ಎಕ್ಸ್ ಮಾಸ್ ಅಂತ. ಏನು ಎಕ್ಸ್ ಮಾಸ್ ಅಂದರೆ ಕ್ರೈಸ್ಟ್ ಮಾಸ್ ಅನ್ನೋ ಗೊತ್ತಾ ಮೀನಿಂಗು, ಯೇಸು ಕ್ರಿಸ್ತನ ಹೆಸರು ಮಾಸ್ ಮಾಡೋದು, ಮಾಸ್ ಮಾಡ್ತಾ ಗೊತ್ತಾ ಚರ್ಚಲ್ಲಿ ಅದು, ಅದಕ್ಕೆ ಕ್ರೈಸ್ಟ್ ಮಾಸ್ ಅಂದ್ಬಿಟ್ರು ಅಂದ್ರೆ. ಎಕ್ಸ್ ಮಾಸ್ ಅನ್ನ ಏನು ಹಾಂ ಮಾಸ್ ಮಾಡೋದು, ಎಕ್ಸ್ ಅನ್ನ ಏನು ಗೊತ್ತಿಲ್ಲ. ಇವಾಗ ಯಾರೋ ಒಬ್ರು ಹೆಸರು ಗೊತ್ತಿಲ್ಲ ಅಂದರೆ ನಾವೇನು ಮಾಡ್ತೀರಿ ಮಿಸ್ಟರ್ ಎಕ್ಸ್ ವೈ ಝೆಡ್ ಅಂತ ಆಗ್ತೀರಿ ಗೊತ್ತಾ, ಆ ಥರ ಅದಕ್ಕೆ ಎಕ್ಸ್ ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ಮಾಡ್ತಾ ಇದ್ದೀರಿ ಏನು ಅಂತಂದ್ಬಿಟ್ಟು ಅದರ. ಸೊ ಇದು ಕಾಲಗಳನ್ನು ಮಾರ್ಪಾಡು ಮಾಡಿಬಿಟ್ರು ಅದರ. ಏಸು ಕ್ರಿಸ್ತು ಡಿಸೆಂಬರ್ ಹುಟ್ಟಿದಂತ ಎಲ್ಲೂ ಇಲ್ವೇ ಇಲ್ಲ ರೀ ಅಲ್ವರ. ಏನ್ರಿ ನೋಡ್ಬೇಕಾರೆ ಕರ್ತನ ಪ್ರೀತಿ ಅಂತ ಸರುಗಳೇ, ಆಮೇಲೆ ಗುಡ್ ಫ್ರೈಡೇ, ಯೇಸು ಕ್ರಿಸ್ತು ಶಿವಮೇ ಸಾಯ್ಬೇಕಾದ್ರೆ ಫ್ರೈಡೇ ಇತ್ತು. ಪ್ರತಿ ವರ್ಷ ಹೇಗೆ ಫ್ರೈಡೇ ಬರ್ತದೆ ಅದು? ಆ ಒಂದು ವರ್ಷ ಮತ್ತೆ ಏನ್ರಿ ಫ್ರೈಡೇ, ಅದು ಪ್ರತಿ ವರ್ಷ ಫ್ರೈಡೇ ಬರೋಕ್ಕೆ ಸಾಧ್ಯನೇ ಇಲ್ಲ. ಇವ್ರೇನ್ ಮಾಡ್ಬಿಟ್ರು, ಯೇಸು ಕ್ರಿಸ್ತ ಸತ್ತಿರಂತ ಒಂದು ಮುಖ್ಯವಾದ ಅಂಶನ ಬಿಟ್ಬಿಟ್ಟು ದಿನ ಇಟ್ಕೊಂಬಿಟ್ರು. ಓ ಫ್ರೈಡೇ 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 ಫ್ರೈಡೇನೇ ಇಂಪಾರ್ಟೆಂಟು ಅಂತ ಅಂದ್ರ ಅದು ಪ್ರತಿ ವರ್ಷ ಏನಾಗ್ತಾರೆ, ಚೇಂಜ್ ಆಗ್ತಾರೆ. ಆಮೇಲೆ ಪ್ರಭುರಾತ್ರಿ ಭೋಜನ ಅಲ್ವರ, ಪ್ರಭುರಾತ್ರಿ ಭೋಜನ ಯಾವಾಗ ತಗೊಬೇಕು, ದಿನ ತಗೊಬೇಕಾ, ವಾರಕ್ಕೊಂದ್ಸರಿ ತಗೊಬೇಕಾ, ಯಾವಾಗ ತಗೊಬೇಕು ಪ್ರಭುರಾತ್ರಿ ಭೋಜನ?
ವರ್ಷಕ್ಕೆ ಒಂದೇ ಸರ್ತ
ಹಾ ಯಾವಾಗ, ವರ್ಷಕ್ಕೆ
ವರ್ಷಕ್ಕೆ
ಒಂದೇ
ಒಂದೇ
ಸತಿ. ಎಲ್ಲ
ಸರ್ತ
ಮಿಕ್ದವರೆಲ್ಲ ಸರೆಂಟ ಇದ್ದಾರಲ್ಲಪ್ಪ, ಓ ನೀವೆಲ್ಲ ಹಂಗಾರೆ ಇಷ್ಟ ಬಂದಾಗ ತೊಗೊಂತ ಇದ್ದೀರಾ, ಆಗಲಿ ಆಗಲಿ ಸಂತೋಷ. ಹ್ಞೂ ಅಲ್ವರ, ನೋಡ್ಬೇಕ್ರೆ ವರ್ಷಕ್ಕೆ ಒಂದ್ಸತಿ ಏನು ಮಾಡ್ಬೇಕು ಅದನ್ನ ತಗೊಬೇಕು. ಇವ್ರು ಏನು ಮಾಡ್ಬಿಟ್ರು, ಬೆಳಿಗ್ಗೆ ಒಂದ್ಸತಿ ಸಾಯಂಕಾಲ ಒಂದ್ಸತಿ. ಏನು ಡಾಕ್ಟರ್ ಕೊಟ್ಟ ಸಿರಪ್ಪ? ಹಾಂ, ಬೆಳಿಗ್ಗೆ ಒಂದ್ಸತಿ ತೊಗೊಳ್ಳಿ, ಮಧ್ಯಾಹ್ನ ಒಂದ್ಸತಿ ತೊಗೊಳ್ಳಿ, ಸಾಯಂಕಾಲ ಒಂದ್ಸತಿ ತೊಗೊಳ್ಳಿ, ಎಲ್ಲ ಕಾಯಿಲೆ ವಾಸಿ ಆಗ್ಬಿಡ್ತಾರೆ ಅಂದ್ಬಿಟ್ಟು. ಅದರ ಕಾಲಗಳನ್ನು ಚೇಂಜ್ ಮಾಡೋಕ್ಕೆ ಮನಸ್ಸು ಮಾಡಿದ್ರು. ಆಮೇಲೆ ಈಸ್ಟರ್ ಎಲ್ಲೈತೆ ಬೈಬಲಿನ ಈಸ್ಟರು? ಈಸ್ಟರ್ ಅಂತ ವಾರ್ತೆ ಬೈಬಲ್ ಒಂದು ಸತಿನೂ ಬರಲ್ಲ. ಅಂದ್ರ KJV ಬೈಬಲ್ ಮಾತ್ರ ಒಂದು ಸತಿ ಬರ್ತಾರೆ. ಆ್ಯಕ್ಚುಲಿ ಪಸ್ಕಾ ಹಬ್ಬಕ್ಕೆ ಕೊಟ್ಟ ಅಂತ ಹೆಸರು. ಇವ್ರೇನು ಮಾಡ್ಬಿಟ್ರು ಈಸ್ಟರ್ ಅಂತ ಬದಲಾವಣೆ ಕೇಳ್ಬಿಟ್ರು, ಈಸ್ಟರ್ ಎಗ್ ಅಂತೆ. ಎಲ್ಲೈತೆ ಕೋಳಿ ಮೊಟ್ಟೆ ಬಗ್ಗೆ ಬೈಬಲ್ನಲ್ಲಿ? ಎಲ್ಲೂ ಇಲ್ಲ ನೋಡ್ರಿ ಅಂತೀನಿ ಅಲ್ವರ. ಆಮೇಲೆ ನವಂಬರ್ 1ನೇ ತಾರೀಕು, ಏನಪ್ಪ ನವಂಬರ್ 1ನೇ ತಾರೀಕು ಅಂದರೆ ಆಲ್ ಸೇಂಟ್ಸ್ ಡೇ ಅಲ್ವರ. ಏನ್ರಿ ಆಲ್ ಸೇಂಟ್ಸ್ ಡೇ ಅಂದರೆ ಏನು? ಆಲ್ ಸೇಂಟ್ಸ್ ಡೇ ಅಂತಂದರೆ ಹಾಂ ಸಂತರ ದಿನಾಚರಣೆ ಅದರ. ಸಂತರುಗಳು ಯಾರಪ್ಪ ಅಂದರೆ ಇವರೇ ಎಲ್ಲ ಎಲ್ಲ ಯಾರು ಸಭೆಗೆಲ್ಲ ಹಿಂಸೆ ಕೊಟ್ಟು ಯಾರನ್ನ ಸಾಯಿಸಾಕಿದ್ದಾರೋ ಇವರೆಲ್ಲ ಸಂತರು. ಇವ್ರುಗಳ ದಿನಾಚರಣೆ ಅಂದ್ಬಿಟ್ಟು ನವಂಬರ್ 1ನೇ ತಾರೀಕು ಮಾಡೋರು. ಎಲ್ಲ ಸಭೆಗಳಲ್ಲಿ ಇವ್ರು ಯೂಸ್ ಮಾಡಿದಂಥ ವಸ್ತ್ರಗಳು, ಪೆನ್ನು ಬುಕ್ಕು ಎಲ್ಲ ಇಟ್ಬಿಟ್ಟು ಅದಕ್ಕೆ ಮಾಡೋರು ಪೂಜೆ ಮಾಡೋರು. ಅಂದ್ರೆ ಅಯ್ಯೋ ಅಂಥ ಭಕ್ತರುಗಳ ಒಂದು ವಸ್ತ್ರ ಮುಟ್ಬಿಟ್ರೆ ನಮ್ಮ ಪಾಪ ಎಲ್ಲ ಏನಾಗ್ಬಿಡ್ತಾರೆ, ಪರಿಹಾರ ಆಗ್ಬಿಡ್ತಾರೆ, ಪರಿಶುದ್ಧರಾಗ್ಬಿಡ್ತೀರಿ ಅಂತ ಏನು ಮಾಡೋರು ಅಂತಂದರೆ ಇದನ್ನ ಮಾಡೋಕ್ಕೆ ಶುರು ಮಾಡಿದ್ರು. ಎಲ್ಲೈತೆ ಯೇಸು ಕ್ರಿಸ್ತನ ಬಟ್ಟೆ ಹಾಂ ಶುದ್ಧವಾಗಿ ಇತ್ತಿಕ್ಕು ಅಂತ ಎಲ್ಲರೂ ಹೇಳೋರು. ಯೇಸು ಕ್ರಿಸ್ತ ಹಾಂ ಯೇಸು ಕ್ರಿಸ್ತ ಬಟ್ಟೆನ ಎಷ್ಟು ಜನ ಮುಟ್ಟಾರು ನೋಡಿ ನಿಂತೀನಿ, ಎಂಥ ಪವರ್ ಇತ್ತು ಅದರಲ್ಲಿ. ಹಾಗೆ ಯೇಸು ಕ್ರಿಸ್ತ ಬಟ್ಟೆನ ನೀವು ಇತ್ತಿಕ್ಕು ಪ್ಯಾಕ್ ಮಾಡಿಕ್ರಪ್ಪ, ಪವರ್ಫುಲ್ ಕ್ಲಾತ್ ಇದು ಅಂತಂದ್ಬಿಟ್ಟು ಎಲ್ಲರ ಕೊಟ್ಟಿದ್ದು ರೆಕಾರ್ಡ್ ಎಲ್ಲೂ ಇಲ್ವೇ. ಅಪೋಸ್ಟ್ಲು ಪೌಲ್ ಕರ್ಚಿಫಲ್ ಏನಿತ್ತಂತೆ, ಹಾಂ ಎಲ್ಲ ಫುಲ್ ಖಾಲಿ ವಾಸಿ ಆಗುತ್ತಂತೆ, ಅಷ್ಟೊಂದು ಪವರ್ ಇತ್ತು. ಹಾಗಂದ್ರೆ ಅಪೋಸ್ಟ್ಲು ಪೌಲ್ ಕರ್ಚಿಫ್ನಲ್ಲಿ ಇವಾಗ ಎತ್ತಿಟ್ಕೊಂಡವ್ರ? ಎಲ್ಲೂ ಇಲ್ಲ, ಅದು ಸತ್ಯವೇದಲ್ಲಿ ಏನಿಲ್ಲವಲ್ಲ, ಇಲ್ವೇ ಇಲ್ಲ ಅದರ. ಆಮೇಲೆ ನವಂಬರ್ 2 ಹಾಂ ಏನಪ್ಪ, ಎಲ್ಲ ಸತ್ತೋಗಿರೋ ದಿನಾಚರಣೆ ಅಂದ್ರ ಸತ್ತೋದ ದಿನಾಚರಣೆ ಆಲ್ ಸೋಲ್ಸ್ ಡೇ ಅಂತ ಹೇಳ್ತಾರೆ. ಎಲ್ಲ ಕ್ರಿಶ್ಚಿಯನ್ಸು ಸಮಾಧಿಗೆ ಹೋಗ್ಬಿಟ್ಟು ಏನು ಮಾಡೋದು ಅವತ್ತು ಹಾಂ ಆ ಸಮಾಧಿಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಸುಣ್ಣ ಬಣ್ಣ ಹೊಡೆದು ಅದಿ ಏನ್ರಿ ಕ್ಯಾಂಡಲ್ ಹಚ್ಚಿಬಿಟ್ಟು ಹಾಂ ಹೂವು ಹಾಕ್ಬಿಟ್ಟು ಎಲ್ಲ ಫೇವ್ರೇಟ್ ಐಟಮ್ಸ್ಗಳು ತೊಗೊಂಡು ಮುಂದೆ ಇಟ್ಬಿಟ್ಟು ಏನು ಮಾಡೋದು ಅವ್ರಿಗೆ, ಬಂದು ಏನು ಮಾಡಿ ನೀವು ನಮ್ಮ ಸತ್ತೋರ ಆತ್ಮಕ್ಕೆ ಏನಾಗಲಿ ಶಾಂತಿ ಸಿಕ್ಕಲಿ ಅಂತ ಪ್ರಾರ್ಥನೆ ಮಾಡೋದು. ಬೈಬಲ್ ಏನು ಹೇಳ್ತಾರೆ, ಮನುಷ್ಯನ ಆತ್ಮ ಏನಾಗ್ತದೆ ನೋಡ್ರಿ, ಯಾರು ಹೇಳ್ತಾರೆ ನೋಡೋಣ, ಮನುಷ್ಯ ಸತ್ ಮೇಲೆ ಮನುಷ್ಯನ ಆತ್ಮ ಏನಾಗ್ತದೆ?
ದೇವರ ಬಳಿ ಹೋಗುತ್ತೆ, ದೇವರ
ಹೋಗ್ತದೆ
ಬಳಿ ಹೋಗುತ್ತೆ.
ದೇವರ ಬಳಿಗೆ ಹೋಯ್ತದೆ. ಓಹೋ ಗುಡ್ 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 ಗುಡ್. ಅನಿಲ್ ಬದ್ರೆ ಇಲ್ಲಿ ಹೋಗ್ತಾರೆ ಬದ್ರೆ ಆತ್ಮ ಮನುಷ್ಯ ಸತ್ತಿದ ಮೇಲೆ?
ನಿದ್ರೆ ಹೋಗ್ತದೆ ಸರ್, ನಿದ್ದೆ
ಹಾ
ನಿದ್ರೆ
ಅಂದ್ರ ಮನುಷ್ಯ ಸತ್ತ ಮೇಲೆ ಮನುಷ್ಯನ ಆತ್ಮ ಸಾಯ್ತದೆ. ಅಂದ್ರ ಮನುಷ್ಯ ಸಮಾಜದಲ್ಲಿ ಏನ್ ಮಾಡ್ತಾ ಇರ್ತಾನೆ, ದೀರ್ಘ ನಿದ್ರೆಯಲ್ಲಿ
ನಿದ್ರೆ
ಇರ್ತಾನೆ. ಸತ್ತೋಗಿರೋರ್ನ ದೀರ್ಘ ನಿದ್ರೆಗೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ, ದೇವ್ರ ಬಳಿಗೆಲ್ಲ ಎಲ್ಲೂ ಹೋಗಲ್ಲ. ಅಂದ್ರ ಆತ್ಮ ಕ್ಲಾಸು ಕಳಿಸ್ಕೊತೀನಿ ರೆಕಾರ್ಡಿಂಗು ದಯವಿಟ್ಟು ಕೇಳಿ. ಅದರ ಇಲ್ಲ ಅಂದ್ರೆ 8 ಗಂಟೆಗೆ ಆತ್ಮ ಕ್ಲಾಸ್ ಇದೆ, ದಯವಿಟ್ಟು ಜಾಯ್ನ್ ಆಗಿ. ಅದರ ನೋಡ್ಬೇಕಾದ್ರೆ ಕರ್ತನ ಪ್ರೀತಿ ಅಂತ ಸೋರಸರ್ಗಳೇ, ಆತ್ಮ ಸಾಯ್ತಾರೆ ಅಂತ ಬೈಬಲ್ ಸ್ಪಷ್ಟವಾಗಿ ಕೊಟ್ಟಿರ್ಬೇಕಾದ್ರೆ ಸತ್ತೋರ ಆತ್ಮಗಳಿಗೆ ಹೋಗೇನ್ರಿ ಪೂಜೆ ಮಾಡೋದು, ಎಂಥ ವ್ಯರ್ಥವಾದಂಥ ಒಂದು ಕಾರ್ಯ ಯೋಚನೆ ಮಾಡಿ. ಸತ್ಯವೇದಕ್ಕೆ ವಿರುದ್ಧವಾಗಿರೋ ಬೋಧನೆಗಳು, ಪ್ರಮಾಣಗಳನ್ನು ಚೇಂಜ್ ಮಾಡೋದಕ್ಕೆ. ಆಮೇಲೆ ಮೇರಿ ಫೀಸ್ಟ್ ಸೆಪ್ಟೆಂಬರ್ 8ಗೆ ಏನ್ರಿ, ಎಲ್ಲ ಕ್ರೈಸ್ತರುಗಳು ಕೇಸರಿ ಬಿಟ್ಟು ಹಾಕೊಂಡ್ಬಿಡ್ತಾರೆ ನೋಡ್ರಿ ಇರ್ತೀನಿ ಅಲ್ಲ, ಬಿಟ್ಟು ಹಾಕ್ಬಿಟ್ಟು ಏನು ಮಾಡ್ಬಿಡ್ತು ಎಲ್ಲರೂ. ಹಾಂ ಮೇರಿ ಒಂದು ಏನು ಸಭೆಗೆ ಹೋಗೋದು, ಜಾತ್ರೆ ತೇರೆಳೆಯೋದು, ಏನಪ್ಪ ಅಮ್ಮನ ಏನೋ ಅಣ್ಣಮ್ಮನ ಜಾತ್ರೆ ಥರ ಅದರ ಅಲ್ಲಿ ಮೇರಿಯಮ್ಮ ಇಲ್ಲಿ ನೋಡಬೇಕಾ, ಮಾರಿಯಮ್ಮ ಮೇರಿಯಮ್ಮನಿಗೂ ಏನ್ರಿ ಎರಡೋ ಒಂದೇ ಏನು ಮಾಡ್ಬಿಟ್ರು ತಂದ್ಬಿಟ್ರು ಅದರ. ಇವೆಲ್ಲ ಕಾಲಗಳನ್ನು ಬದಲಾಯಿಸಂಥದ್ದು, ಪ್ರಮಾಣಗಳನ್ನು ಏನ್ರಿ ಬದಲಾಯಿಸೋದು. ಆಮೇಲೆ ಕನ್ಫೆಷನ್ ಅಂತೆ, ಫಾಸ್ಟಿಂಗ್ ಪ್ರೇಯರ್ ಅಂತೆ ಅದರ, ರೋಸರಿ ಜಪ ಮಾಲೆ ಇಟ್ಕೊಂಡು ಜಪ ಮಾಡೋದು ಅದರ ಏನ್ರಿ, ಪ್ರಾರ್ಥನೆ ಚೀಟಿಗಳು ಪಾಪನೆಲ್ಲ ಮಾಡೋದು ಮಾಡ್ಬಿಟ್ಟು ನಮ್ಮ ಪಾಪನೆಲ್ಲ ದೇವ್ರ ಪರಿಹಾರ ಮಾಡ್ತಾ ಬಿಟ್ಟು ಚೀಟಿಗಳು ಹಾಕೋದು ಅದರ. ಆಮೇಲೆ ಏನು ಪಾಪ ಪರಿಹಾರ ಚೀಟಿಗಳು, ಇಷ್ಟಿಷ್ಟು ದುಡ್ಡುಗಳು ಕೊಟ್ಟರೆ ನಿಮ್ಮ ಆತ್ಮಗಳು ಏನಾಗ್ತಾರೆ, ಸೀದಾ ಹಂಗೆ ಹಾಂ ಉತ್ತರಿಕ ಸ್ಥಳದಿಂದ ಹಂಗೇ ಹೋಗ್ಬಿಡ್ತಾರೆ, ಪರಲೋಕಕ್ಕೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಸತ್ಯವೇದ ಇಲ್ದಿರಂತ ಅಂದೆ ಎಲ್ಲವನ್ನೇ ಮಾಡಿದ್ರು ಮಾಡಿದ್ರು. ಇದು ಜನಗಳಿಗೆ ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಬೈಬಲ್ನ ಏನ್ರಿ ಲ್ಯಾಟಿನ್ ಭಾಷೆಯಲ್ಲಿ ಇಟ್ಬಿಟ್ರು. ಲ್ಯಾಟಿನ್ ಭಾಷೆ ಅಂದರೆ ಯಾರಿಗೂ ಓದು ಬರೋದು ಬರ್ತದೆ ಅಂತ ಭಾಷೆ ಅಂದ್ರ ಸಂಸ್ಕೃತದಲ್ಲಿ ಏನಿಟ್ಟರೆ ನಮಗೆ ಓದು ಬರಕೈತದ, ಏನು ಬರಕಲ್ಲ ನೋಡಿ ಆ ಥರ ಏನು ಮಾಡ್ಬಿಟ್ರಂತೆ ಪ್ರಮಾಣಗಳನ್ನ ತಂದ್ಬಿಟ್ರೆ ನೋಡೋ ಅಂತೀನಿ. ಅಂದ್ರ ಕರ್ತನಲ್ಲಿ ಪ್ರೀತಿ ಅಂತ ಸರ್ವಗಳೇ, ಎಷ್ಟೋ ಜನ ಇದಕ್ಕೆ ವಿರುದ್ಧವಾಗಿ ರಿವೋಲ್ಟ್ ಮಾಡಿದವ್ರಿಗೆ ಏನ್ರಿ ಏನ್ ಮಾಡೋದು ಗೊತ್ತಾ, ಅವ್ರನ್ನ ರೋಡಿಗೆ ಕಂಬಕ್ಕೆ ಕಟ್ಟಿಬಿಟ್ಟು ಅವರು ಒಂದು ಗ್ರಂಥಗಳು ಬೈಬಲಿಂದನೇ ಅವನ ಜೀವ ಸಹಿತ ಜೀವಂತವಾಗಿರ್ಬೇಕೇನು ಮಾಡಿದ್ದಾರೆ, ಸುಟ್ಟಾಕ್ಬಿಟ್ಟಿದ್ದಾರೆ. ಅದರ ಯಾರೆಲ್ಲ ಇದನ್ನ ಅಪೋಸ್ ಮಾಡಿದ್ರು ಪೋಪಿನ ಆಳ್ವಿಕೆ ಸಮಯದಲ್ಲಿ ಏನು ಮಾಡಿ ಗೊತ್ತಾ, ಪೋಪ್ ಭಯಂಕರವಾಗಿಂಥ ಕ್ರೂರವಾದಂಥ ರೀತಿಯಲ್ಲಿ ಹಿಂಸೆ ಕೊಟ್ಟು ಅವ್ರನ್ನ ಸಾಯಿಸಿರೋದು ನೋಡ್ತೀರಿ. ಅದರ ಏನ್ರಿ ಹೋಲಿ ಇನ್ಕ್ವಿಸಿಷನ್ ಅಂತ ಮಾಡೋರು ಅಲ್ಲ, ಏನು ಹೋಲಿ ಇನ್ಕ್ವಿಸಿಷನ್ ಅಂದರೆ ಪ್ರತಿ ಮನೆಗಳಿಗೆ ಹೋಗ್ಬಿಟ್ಟು ಏನ್ರಿ ಎನ್ಕ್ವೈರಿ ಮಾಡೋರು, ಇನ್ಕ್ವೈರಿ ಅಂದ್ರ ಸೆನ್ಸಸ್ ಬರ್ತಗೊಂಡು ಯಾತ್ರ ಏನ್ರಿ ಮನೆ ಮನೆಗೆ ಹೋಗ್ಬಿಟ್ಟು ನೀವು ಇದು ನಂಬ್ತೀರಾ, ನೀವು ಇದನ್ನ ನಂಬಿಕೆ ಇದೆಯಾ, ಪೋಪ್ ಇಂಥ ಬೋಧನೆ ಹೇಳ್ತಾ ನಂಬಿಕೆ ಇದೆಯಾ ಅಂತ ಮಟ್ಟೆ ಮಾಡೋ ಕೇಳ್ತಾ ಇದ್ರು. ಅದಕ್ಕೆ ಏನು ಮಾಡಬೇಕು, ಎಸ್ ಅಂತ ಹೇಳ್ಬೇಕು, ನೋ ನಾ ಇದು ನಂಬಲ್ಲ ಅಂತಂದರೆ ಇಮ್ಮಿಡಿಯೇಟಾಗಿ ಅವಾಗೆ ಏನು ಮಾಡೋರು ಗೊತ್ತಾ, ಅವ್ರಿಗೆ ಹಿಂಸೆ ಕೊಡೋಕ್ಕೆ ಏನು ಮಾಡೋರು ಶುರು ಮಾಡೋರು, ಅವ್ರ ಕಣ್ಣು ಮುಂದೆನೆ ಅವ್ರ ಮಕ್ಕಳುಗಳನ್ನ ತೊಗೊಂಬಿಟ್ಟು ಬಂಡೆಗೆ ಏನು ಮಾಡೋರು ಅಪ್ಪಳಿಸೋರು. ಯಾಕಂದ್ರೆ ಕೀರ್ತನೆ ಐತಲ್ಲ, ತನ್ನ ಮಕ್ಕಳುಗಳನ್ನ ಬಂಡೆಗೆ ಅಪ್ಪಳಿಸೋರು ಧನ್ಯರು ಅಂತಂದ್ಬಿಟ್ಟು, ಆ ವಾಕ್ಯದ ಆಧಾರದ ಮೇಲೆ ಸತ್ಯವೇದದಲ್ಲಿ ಈ ಥರ ಇದೆ, ನಾವು ಇದೇ ಥರ ಮಾಡಬೇಕು ಅಂತಂದ್ಬಿಟ್ಟು ಆ ಮಕ್ಕಳುಗಳನ್ನ ಬಂಡೆಗೆ ಅಪ್ಪಳಿಸೋರು. ಅವಾಗ ತಂದೆ ತಾಯಿಗಳು ಇವರು ದುರ್ಬೋಧನೆಗಳೇ ಏನ್ರಿ ಒಪ್ಕೊಳ್ಳೋಂಥ ಸನ್ನಿವೇಶ ಮಾಡೋರು ತಯಾರು. ಅದರ ಆದರೂ ಕೂಡ ಆ ಸಮಯಗಳಲ್ಲಿ ಯಾರೆಲ್ಲ ಅದಕ್ಕೆ ಅಪೋಸ್ ಮಾಡಿದ್ರು, ಚಿತ್ರ ಹಿಂಸೆ ಕೊಡೋದಕ್ಕೆ ಅಂದ್ಬಿಟ್ಟು ಟಾರ್ಚರ್ ರೂಮ್ನೇ ಮಾಡೋರು, ಒಂದು ಏರ್ಪಾಡು ಮಾಡೋರು ಅಲ್ವರ. ಏನಪ್ಪ ಟಾರ್ಚರ್ ರೂಮಲ್ಲಿ ವಿಧಿ ವಿಧವಂತ ರೀತಿಲಿ ಮಾಡ್ರಿ ಹಿಂಸೆ ಕೊಡೋದು, ಅದರ ಬಾಯಿ ಒಲ್ದು ಬಿಡೋದು, ನಾಲ್ಗೆ ಸೀಳ್ಬಿಡೋದು ಅಲ್ವರ. ಇಲ್ಲ ಅಂದರೆ ಏನ್ರಿ ಉಳಿ ಹಾಕ್ಬಿಟ್ಟು ಏನು ಮಾಡೋದು ಅವ್ರಿಗೆ ಕಂಬಕ್ಕೆ ಹೊಡೆದ್ಬಿಡೋದು, ಆಮೇಲೆ ಕಣ್ಗಳು ಕಿತ್ಬಿಡೋದು, ಅದರ ಕೈ ಕಾಲಿಗೆ ಚಿತ್ರ ಹಿಂಸೆ ಕೊಡೋದು, ಇಲ್ಲಾಂದ್ರೆ ಬಿಸಿ ಬಿಸಿ ಎಣ್ಣೆ ಕಾಯಿಸ್ಬಿಟ್ಟು ಏನ್ರಿ ಮೈಯಲ್ಲಿ ಎಲ್ಲೆಲ್ಲೆಲ್ಲ ಒಂದು ತೂತ್ಗಳಿದೆಯೋ ಕಿವಿ ಮೂಗು ಕಣ್ಣು ಬಾಯಿ ಇದೆಲ್ಲ ಏನು ಮಾಡೋದ್ರಿ ಒಯ್ದು ಬಿಡೋದು. ಸಾಯಕ್ಕೂ ಬಿಡ್ತಾ ಇರಲಿಲ್ಲ, ಸಾಯಿಸ್ತಾನೆ ಇರಲಿಲ್ಲ, ಚಿತ್ರ ಹಿಂಸೆ ಅನುಭವಿಸ್ಬೇಕು, ವೇದನೆ ಪಡ್ಬೇಕು, ನೋವಲ್ಲಿ ತುಂಬ ಏನ್ರಿ ಅವನು ಸಂಕಟ ಪಡ್ಬೇಕು. ಆ ಥರ ಏನು ಮಾಡೋರು ಅಂತಂದರೆ ಇವರಿಗೆ ಹಿಂಸೆ ಕೊಡುತ್ತೆ, ಇಲ್ಲಾಂದ್ರೆ ಮೈ ಚರ್ಮನೇ ಏನು ಮಾಡೋದು ಸುಳ್ಳುಬಿಡೋದು, ಬಿಟ್ಬಿಡೋದು ಅವನಿಗೆ ಜೀವಂತವಾಗಿ. ಆಮೇಲೆ ಕೈ ಕಾಲುಗಳಿಗೆ ತುಂಬ ತೂಕವಾಗಿರುವಂಥ ಒಂದು ಭಾರವಾದ ಕಲ್ಲುಗಳು ಕಟ್ಬಿಟ್ಟು ಮೂಟೆ ಕಟ್ಬಿಟ್ಟು ನೇತಾರಕ್ಕೆ ಬಿಟ್ಬಿಡೋದು ರೀ. ಏನ್ರಿ ತಿಂಗ್ಳಾನ್ಗಟ್ಲೆ ವರ್ಷಾನ್ಗಟ್ಲೆ ರೀ ಅದರ ಆಳವಾಗಿರೋಂಥ ಡಂಜನ್ಸ್ ಅಂತಂದರೆ ಅಂದರೆ ಸೆರೆಮನೆಗಳು, ಅರಮನೆಯ ಕೇಳಿ ಎಷ್ಟೋ ಆಳ ಏನ್ರಿ ಸೆರೆಮನೆ ಇರ್ತಾ ಇತ್ತು. ಆ ಸೆರೆಮನೆಯಲ್ಲಿ ಒಂದು ಚಿಕ್ಕ ಜಾಗ ರೀ ಅಷ್ಟೇ, ಒಬ್ಬ ಮನುಷ್ಯ ಬರೀ ಕೂತ್ಕೊಬೋದು ಅಷ್ಟೇ, ಆ ಜಾಗದಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡ್ಬಿಡೋರು ರೀ. ಅಲ್ಲೇ ಮನುಷ್ಯ ಎಲ್ಲ ಹೊಲ್ಸು ಮಾಡಬೇಕು, ಯಜ್ಞಗಳನ್ನ ಬಿಟ್ಬಿಡೋರು ಅಂದ್ರೆ ಆ ಮನುಷ್ಯನ ಕಚ್ಚಾಕೋದು ತಿನ್ನಾಕೋದು, ಅವ್ರ ಹೊಲ್ಸಲ್ಲಿ ಅವ್ರು ಏನಾಗಿರೋರು ಬಿದ್ದಿರೋದು, ಮೈಯೆಲ್ಲ ಏನಾಗ್ಬಿಡೋದು, ರೋಗಗಳು ಏನಾಗ್ಬಿಡೋದು, ಬಂದ್ಬಿಡಿರೋದಂತೆ. ಈ ಥರ ಏನು ಮಾಡೋರು ಅಂತಂದರೆ ಹಿಂಸೆಗಳು ಕೊಡೋದಂತೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇವೆಲ್ಲ ಹಿಂಸೆ ಕೊಡಬೇಕಾದ್ರೆ ಯಾರು ಹೆಸರಲ್ಲಪ್ಪ ಅವ್ರು ಹಿಂಸೆ ಕೊಟ್ಟಿದ್ದಾರೆ ಅಂತ ನೋಡ್ತಿದ್ರೆ ಯೇಸು ಕ್ರಿಸ್ತನ ಹೆಸರಲ್ಲಿ ಅವ್ರು ಏನು ಮಾಡಿದ್ರು ಹಿಂಸೆ ಕೊಟ್ಟಿದ್ದಾರೆ. ಇವೆಲ್ಲ ಹಿಂಸೆ ಕೊಡಬೇಕಾದ್ರೆ ಈ ಟಾರ್ಚರ್ ಚೇಂಬರ್ಗಳಲ್ಲಿ ಏನ್ರಿ ಹಾಂ ಅಲ್ಲಿ ಯಾರಿದು ಹಿಂಸೆ ಕೊಡ್ತಾ ಇದ್ರೋ ಅವ್ರ ಪಕ್ಕದಲ್ಲಿ ಡಾಕ್ಟರ್ ಏನು ಮಾಡ್ತಾ ಇದ್ರಂತ ಇರ್ತಾ ಇದ್ರಂತೆ. ಆ ಡಾಕ್ಟರ್ ಏನು ಮಾಡ್ತಾನಂತೆ ಇವನು ಸರ್ಟಿಫೈ ಮಾಡಿ ನೋಡ್ತಾನಂತೆ, ಅದರ ಇವನೆಲ್ಲಿ ಇನ್ನೇನು ಸಾಯಬೇಕು ಅಂತ ಇರ್ತಾನೋ ಅವ್ರು ಡಾಕ್ಟ್ರು ನಿಲ್ಲಿಸ್ಬಿಡಿ ಅಂತ ಅವ್ನು ಪರ್ಮಿಷನ್ ಕೊಡ್ತಾನಂತೆ. ಅವಾಗ ಟಾರ್ಚರ್ ನಿಲ್ಲಿಸ್ಬಿಡೋರಂತೆ ವಾಪಸ್ ಗುಣ ಪಡಿಸೋದು, ಗುಣ ಕೊಡಿಸ್ಬಿಟ್ಟು ಏನು ಮಾಡೋದು ವಾಪಸ್ಸು ವಾಪಸ್ ಸರಿ ಹೋಗಿದ ಮೇಲೆ ತಿರ್ಗಿ ಏನು ಮಾಡೋದು ಅದೇ ಟಾರ್ಚರ್ನ ಶುರು ಮಾಡೋದು. ಎಷ್ಟು ಚಿತ್ರಹಿಂಸೆ ಕೊಡೋರು ಅಂತಂದರೆ ಈ ಚಿತ್ರಹಿಂಸೆಗಳಲ್ಲಿ ಮನುಷ್ಯ ಏನು ಮಾಡಬೇಕು ಹಾಂ ತನ್ನ ಒಂದು ಇದನ್ನು ಒಪ್ಕೊಂಡು ಅವ್ರು ಹೇಳೋಂಥ ಮಾತನ್ನು ಕೇಳಬೇಕು. ಆ ಥರ ಏನು ಮಾಡೋರು ಭಯಂಕರವಾಗಿ ಫೋರ್ಸ್ ಮಾಡೋದಕ್ಕೆ. ಅದಕ್ಕೆ ಸೇಂಟ್ ಡಾಮಿನಿಕ್ ಅಂತ ಒಬ್ಬರಿದ್ದರು, ಅವ್ರಿಗೆ ಸೇಂಟ್ ಅಂತ ಪಟ್ಟಾಭಿಷೇಕ ಕೊಡ್ತಾರೆ ಡಾಮಿನಿಕ್ ಅಂತ ಅವ್ರಿಗೆ. ಏನಕ್ಕಪ್ಪ ಅಂತಂದರೆ ಅವರು ಈ ವಿಧಿ ವಿಧವಾದಂಥ ರೀತಿಯಲ್ಲಿ ಟಾರ್ಚರ್ ಹೆಂಗೆ ಕೊಡೋದು ಮನುಷ್ಯನಿಗೆ ಹೊಸ ಹೊಸ ಅಂತ ರೀತಿಯಲ್ಲಿ ಕಂಡುಹಿಡಿದು ಅವ್ರ ಕೆಲಸ ಅಂತೆ. ಅದಕ್ಕೆ ದೊಡ್ಡ ಅವಾರ್ಡ್ ಏನು ಮಾಡ್ತಾರೆ ಕೊಟ್ಬಿಟ್ಟು ಅವ್ರಿಗೆ ಸಂತರು ಅವ್ರ ಪರಲೋಕದಲ್ಲಿದ್ದಾರೆ ಅಂತಂದ್ಬಿಟ್ಟು ಏನು ಮಾಡೋದು, ಅವ್ರಿಗೆ ಪಟ್ಟಾಭಿಷೇಕ ಮಾಡೋದಂತೆ. ಮಾಡೋಂಥ ಕೆಲಸಗಳ ಸಂತರ ಕೆಲಸನೇ ಇವಲ್ಲ, ಹಾಂ ಮೋಸವಾದಂಥ ಕೆಲಸಗಳು, ದೇವ್ರ ಮಕ್ಕಳಿಗೆ ಹಿಂಸೆ ಕೊಡೋಂಥದ್ದು ಮಾಡೋದು ಮಾಡಿಬಿಟ್ಟು ಏನ್ರಿ ಇದನ್ನು ದೇವ್ರ ಹೆಸರು ಏನ್ರಿ ಕೊಂಡಾಡೋಂಥದ್ದು, ಊರು ಊರನ್ನೇ ನಾಶ ಮಾಡಾಕ್ಬಿಟ್ರಿ ಅದರ ಏನ್ರಿ ನಗರಗಳಂತೆ ಏನ್ರಿ ಯಾರ್ಯಾರ ಮಾತು ಕೇಳಲ್ಲೋ ಕನಿಕರನೇ ರೀ ಎಲ್ಲ ಸಾಯ್ಸಾಕ್ಬಿಟ್ರು, ಅದರ ರಕ್ತ ಹೋರಿನೇ ಏನಾಗ್ಬಿಡ್ತು ಹರಿದೋಗ್ಬಿಡ್ತು. ಅದಕ್ಕೆ ಹೇಳ್ತಾರಲ್ಲ ದೇವರ ಪರಾತ್ಪರನ ಭಕ್ತರನ್ನು ಸವಿಸಿ ಕಾಲಗಳನ್ನು ಪ್ರಮಾಣಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಾಟು ಮಾಡೋಕ್ಕೆ ಏನು ಮಾಡ್ತಾರೆ ಅವರು ಮನಸ್ಸು ಮಾಡುವರು. ಅದರ ಏನ್ರಿ ನಾನು ಹೇಳೋದೆಲ್ಲ ಸುಳ್ಳಲ್ಲ, ನಿಜವಾಗ್ಲು ಎಷ್ಟೋ ಲಕ್ಷಾಂತರ ಜನಗಳನ್ನ ಏನ್ರಿ ಸಾಯಿಸಾಕ್ಬಿಟ್ರು, ಎಷ್ಟೋ ಜನ ಏನು ಮಾಡಿದ್ರೆ ಕಡಿದ್ಬಿಟ್ಟು ಏನ್ರಿ ಅವ್ರ ದೇಹನ ಊರಲ್ಲೇ ಏನು ಮಾಡೋರೆ ಅದರ ಮೆರವಣಿಗೆ ಮಾಡೋರೆ, ಎಷ್ಟೋ ಜನಗಳಿಗೆ ನೋಡ್ಬಿಟ್ಟು ಹುಚ್ಚಿಡಿದ್ಬಿಟ್ಟು ಅವ್ರು ಹುಚ್ಚರಾಗ್ಬಿಟ್ಟವ್ರೆ ಅದರ. ಯಾಕೆ ಇಶ್ರ ಸಂಹಿತೆ ಮಾಡಿರಂಥ ದೇಹಗಳನ್ನ ನೋಡೋದು, ತಲೆನ ನೋಡೋದು, ಪರಿಹಾಸ ಮಾಡೋದು, ಈ ಥರ ಏನು ಮಾಡಿದ್ರೆ ಮನುಷ್ಯರು ಸಿಕ್ಕಾಪಟ್ಟೆ ಅನುಭವಿಸಿರೋದು ಏನು ಮಾಡ್ತೀವಿ ನೋಡ್ತೀರಿ. ಇವೆಲ್ಲದಕ್ಕೂ ಮಾಡಿರೋ ಮಿಸ್ಟೇಕು ಅಂತ ಏನ್ರಿ ಪೋಪು ಕೆಲವೊಂದು ವರ್ಷಗಳ ಮುಂಚೆ ಕನ್ಫೆಸ್ ಮಾಡಿದ್ರು ಪಬ್ಲಿಕಲಿ. ಅದರ ಏನ್ರಿ ಈ ಗ್ರೇಟ್ ಪೇಪರ್ ಸಿಸ್ಟಮ್ ನಿಜವಾದ ದೇವ್ರ ಭಕ್ತಿಗಳ ವಿರುದ್ಧವಾಗಿ ಮಾಡಿರೋದು, ಇದು ಮೋಸವಾದ ಕೆಲಸ ಅಂತ ಅಂದ್ಬಿಟ್ಟು ಅಲ್ದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರಳೆ ಯೇಸು ಕ್ರಿಸ್ತನು ದಾನಿಯೇಲ್ ಗ್ರಂಥದಲ್ಲಿ ಓದೋನೇ ಮಾಡಲಿ ತಿಳ್ಕೊಳ್ಳಿ ಅಂತ. ಸರಿ, ಇವಾಗ ಅಲ್ಲಿ ದಾನಿಯೇಲನಲ್ಲಿ ಇನ್ನೊಂದು ಮುಖ್ಯವಾದ ಕೆಲಸ ಹೇಳ್ತಾರೆ, ಅದರ ಕಾಲಗಳ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ ನೋಡಿ. ಅದಕ್ಕೆ ಎಷ್ಟೆಷ್ಟು ಜನಗಳು ಸಾಯ್ಬೇಕಾದ್ರೆ ಏನಪ್ಪಾ ಮಾಡಿದ್ರೆ ಅಂದರೆ ಏನ್ರಿ ಹಾಡುಗಳ ಹಾಡು ಏನು ಮಾಡಿದ್ರು ಅದರ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಿ ಏನ್ರಿ ತನ್ನ ಪ್ರಾಣ ಕೊಟ್ಟಿರೋದು ಏನು ಮಾಡ್ತೀವಿ ನಾವು ನೋಡ್ತೀರಿ ಅದರ. ಸರಿ, ಇವ್ರ ಟೈಮ್ ಏನು, ಇವ್ರು ಆಳ್ವಿಕೆ ಮಾಡಿರೋ ವರ್ಷಗಳೆಷ್ಟು ಅಂತ ದಾನಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಓದೋ ನೋಡಿ ಅಂತೀನಿ, ದಾನಿಯಲ್ಲಿ 7:25 ಓದಿ ದಯವಿಟ್ಟು ಇನ್ನೊಂದು ಸರ್ತಿ, ದಾನಿಯಲ್ಲಿ 7:25 ನೋಡೋಣ. ಓದ್ಬೋದ ಯಾರಾದ್ರ ಬ್ರದರ್ ಸಿಸ್ಟರ್ಸ್, ಅನಿಲ್ ಬ್ರದರ್, ಸುರೇಶ್ ಬ್ರದರ್ ಎಲ್ಲ ಇದ್ದೀರ ಲೈನಲ್ಲಿ?
ಪರಾತ್ಪರನಿಗೆ ಪರಾತ್ಪರನಿಗೆ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತರನ್ನು ಸೆರೆಯಿಸಿ ಕಟ್ಟಳೆಯ ಕಾಲಗಳನ್ನು ಧರ್ಮ ವಿಧಿಗಳನ್ನು ಮಾರ್ಪಡಿಸಲು ಮನಸ್ಸು ಮಾಡುವವನು ಆ ಭಕ್ತರು ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಅವನ ಕೈವಶವಾಗಿರುವುದು
ನೋಡ್ರ ಭಕ್ತರು
ಕೈವಶವಾಗಿರುವುದು
ಅವನ ಕೈಯಲ್ಲಿ ವಶವಾಗಿರ್ತಾರೆ, ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ, ಹಂಗಾರೆ ಏನಪ್ಪ ಇದು 3.5 ಕಾಲ ಅಂತ ಹೇಳ್ತಾರೆ ಏನಿದು ಅದರ. ಈ 3.5 ಕಾಲನ ನಮಗೆ ಸತ್ಯವೇದದಲ್ಲಿ ಇನ್ನೂ 3 ಜಾಗದಲ್ಲಿ ಕೊಟ್ಟಿದೆ, ಪ್ರಕಟಣೆ 12ನೇ ಕೊಟ್ಟಿದೆ. ಆದರೆ ಅಲ್ಲಿ ಸೇಮ್ ಕಾಲಗಳನ್ನ ದಿನಗಳ ಎಣಿಕೆಯಲ್ಲಿ ಕೊಟ್ಟಿದೆ, ಮಾಸಗಳ ಎಣಿಕೆಯಲ್ಲಿ ಕೂಡ ಏನಾಗಿದೆ ಕೊಟ್ಟಿದೆ. ಓದನ್ನು ನೋಡಿ ಅಂತೀನಿ, ಎಲ್ಲಿ ಅಂತಂದರೆ ಪ್ರಕಟಣೆ 12:14 ಓದಿಬಿದ್ದ.
ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿ 2 ರೆಕ್ಕೆಗಳ ಕೊಡಲ್ಪಟ್ಟವು. ಅಲ್ಲಿ ಒಂದು ಕಾಲ ಎರಡು ಕಾಲ ಅರ್ಧ ಕಾಲ ಸರ್ಪರ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ.
ವೆರಿ ಗುಡ್ ಅಲ್ವರ ನೋಡಿ, ಇಲ್ಲಿ ನಾವು ನೋಡೋಂಥ ಸೇಮ್ ಕಾಲಗಳು ಅಲ್ವರ ಎಷ್ಟು, 2 ಕಾಲ, 1 ಕಾಲ, ಅರ್ಧ ಕಾಲ, ಏನು ಸೇಮ್ ಕಾಲದ ಬಗ್ಗೆ ಪ್ರಕಟಣೆ ಕೂಡ ಏನು ಮಾಡ್ತಾರೆ ಹೇಳ್ತಾರೆ ಅದರ. ಅಂದರೆ 3.5 ಕಾಲ ಅದರ, 3.5 ಕಾಲ ಆ್ಯಕ್ಚುಲಿ 3.5 ವರ್ಷ. ಸರಿ, ಇವಾಗ 3.5 ವರ್ಷನ ದಿನಗಳ ಎಣಿಕೆಯಲ್ಲಿ ಕೂಡ ಕೊಟ್ಟಿದೆ. ಎಲ್ಲಿ ಕೊಟ್ಟಿದೆ? ಪ್ರಕಟಣೆ 12:6 ಬದಲು
ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆ 1260 ದಿನಗಳವರೆಗೆ ಪೋಷಣೆ ಆಗಬೇಕೆಂದು ದೇವರ ಸ್ಥಳವನ್ನು ಸಿದ್ಧ ಮಾಡಿದನು.
ಎಷ್ಟು ವರ್ಷಗಳು, ಎಷ್ಟು ದಿವಸಗಳು ನೋಡ್ತೀರಿ, 1260 ದಿವಸಗಳು ಅಂದ್ರ ಸೇಮ್ ವರ್ಷಗಳು ದಿವಸದ ಎಣಿಕೆಯಲ್ಲಿ ಕೊಟ್ಟಿದೆ, ಅದೇ ದಿವಸಗಳ ಎಣಿಕೆ. ತಿರ್ಗಾ ಮಾಸದ ಎಣಿಕೆಯಲ್ಲಿ ಕೂಡ ಕೊಟ್ಟಿದೆ, ಇಲ್ಲಿ ಪ್ರಕಟಣೆ 13:5 ಓದಿ.
ಬಡಾಯಿ ಮಾತುಗಳನ್ನು ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತು ಮತ್ತು 42 ತಿಂಗಳ ಪರ್ಯಂತರ ತನ್ನ ಕಾರ್ಯವನ್ನು ನಡೆಸುವ ಅಧಿಕಾರವೂ ಅದಕ್ಕೆ ಕೊಡಲ್ಪಟ್ಟಿತು.
42 ತಿಂಗಳು ಎಲ್ಲ ಒಂದೇ ಪೀರಿಯಡು. ಹೆಂಗೆ ನೋಡಿ, ಹೆಂಗೆ ಚೆಕ್ ಮಾಡೋದಂದ್ರೆ ನೋಡಿ, 1260 ದಿವಸಗಳನ್ನು 42 ತಿಂಗಳಲ್ಲಿ ಕಳೆದ್ರೆ ಒಂದು ತಿಂಗಳಿಗೆ ಎಷ್ಟು ದಿನ ಬರ್ತಾರೆ ಅಂತ ನೋಡಿದ್ರೆ 30 ದಿನ ಬರ್ತಾರೆ. ಬೇಕಾದ್ರೆ ಮಾಡಿ ನೋಡಿ, 1260 ಡಿವೈಡೆಡ್ ಬೈ 42 ಮಾಡಿ, ಯಾರಾದ್ರ ಮೊಬೈಲಲ್ಲಿ ಎಷ್ಟು ಬರ್ತದೆ ನೋಡಿ. ನೋಡಿದ್ರೆ ಯಾರಾದ್ರ ನೋಡಿದ್ರೆ ಯಾರಾದ್ರ ಬ್ರದರ್ಸ್ ಸಿಸ್ಟರ್ಸ್, ಎಲ್ಲ ಇದರ ಲೈನಲ್ಲಿ ನೋಡ್ತಾ ಇದ್ದೀರಾ?
ಬಂತು
ಕರೆಕ್ಟಾಗಿ ಬಂತ ನಾನು ಹೇಳಿದ್ದು?
ಹಾರಿ ಸರ್.
ಗುಡ್. ಹಂಗಂದ್ರೆ ಒಂದು ತಿಂಗಳಲ್ಲಿ ಸತ್ಯವೇದರ ಪ್ರಕಾರ 30 ದಿವಸಗಳು ಏನಾಗಿದೆ ಇವಾಗಿದೆ ಅಲ್ವರಾ? ಸರಿ, ಇವಾಗ 30 ದಿವಸಗಳನ್ನ 12 ತಿಂಗಳಿಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 360 ದಿವಸ ಬರ್ತಾರೆ. ಅದು 1 ವರ್ಷದಲ್ಲಿ ಎಷ್ಟು ದಿನ ಇದೆ ಅಂತ. ಇದನ್ನೇ 3.5 ವರ್ಷಕ್ಕೆ ನಾವು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತದೆ ನೋಡಿ, 360 ದಿವಸ ಇಂಟು 3.5 ವರ್ಷ ಮಾಡಿ ಎಷ್ಟು ಬಂತು ನೋಡಿ. ತ್ರೀ ಸಿಕ್ಸ್ಟಿ ಇಂಟು 3.5 ಮಾಡಿ ಎಷ್ಟು ಬಂತು?
1260.
ಎಸ್, 1260 ದಿವಸಗಳು. ಹಂಗಾದ್ರೆ ಈ ಕ್ಯಾಲ್ಕುಲೇಷನ್ಸ್ ಮುಖಾಂತರ ನಮ್ಗೆ ಏನಪ್ಪ ಗೊತ್ತಾಯ್ತು ಅಂದರೆ 1260 ದಿವಸಗಳು, 3.5 ವರ್ಷಗಳು, 42 ತಿಂಗಳುಗಳು, ಎಲ್ಲ ಒಂದೇ ಕಾಲದ ಬಗ್ಗೆನೇ ಹೇಳ್ತಾ ಇರೋದು. ಅಂದರೆ ಕ್ರಿಸ್ತ ವಿರೋಧಿಯ ಸಮಯ ಎಷ್ಟು ಅಂತ ಅಂದ್ರೆ ಹೇಳ್ತಾರೆ ಅಂದರೆ ಏನು 1260 ದಿವಸಗಳು ಅಂತ ಹೇಳ್ತಾರೆ. ಸರಿ, ಇಷ್ಟೇ ದಿವಸ ನಾ ಪೇಪರ್ಸ್ ಆಳ್ವಿಕೆ ಮಾಡಿದ್ದು ಅಂತಂದರೆ ಇಲ್ಲ. ಪ್ರವಾದಿಗೆ 1 ದಿನ ಅಂದರೆ ಎಷ್ಟು ವರ್ಷ ಅಂತ ನಾವು ಹೇಳೋಕೆ ಸತ್ಯವೇದದಲ್ಲಿ ಹುಡುಕ್ಬೇಕು, ಯಾಕಂದರೆ ಇದು ಪ್ರವಾದನೆಯ ಮಾತು. ಸತ್ಯವೇದದ ಪ್ರಕಾರ ಪ್ರವಾದಿಗೆ 1 ದಿನ ಅಂದರೆ 1 ವರ್ಷ. ಎಲ್ಲಿ ಕೊಟ್ಟಿದೆ? ಎಜೇಕೆಲ್ 4:6 ಓದಿ. ಓದಿ. ಎಜೇಕೆಲ್ 4:6.
ಅಷ್ಟು ದಿವಸಗಳನ್ನು ತಿಳಿಸಿದ ಮೇಲೆ ಬಲ ಮಗ್ಗುಲಲ್ಲಿ ಮಲಗಿಕೊಂಡು ಯಹೂದ ವಂಶದವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕು. ವರ್ಷ ಒಂದಕ್ಕೆ ಒಂದು ದಿನದ ಮೇರೆಗೆ 40 ದಿನ ಅವರ ಅಧರ್ಮವನ್ನು ಹೊತ್ತುಕೊಳ್ಳಬೇಕೆಂದು ನಿನಗೆ ಗೊತ್ತು ಮಾಡಿದ್ದೇನೆ.
ನಿನಗೆ ಗೊತ್ತು ಮಾಡಿದ್ದೀನಿ ಅದರ 1 ದಿನನ 1 ವರ್ಷದ ಮೇರೆಗೆ ನೋಡೋರ. ಅಂದರೆ ಇವರು 40 ದಿನ ಮಲ್ಕೊಟ್ಟ ಏನಪ್ಪ ಅಂದರೆ 40 ವರ್ಷದ ಎಣಿಕೆ. ಹಂಗಾದ್ರೆ ಪ್ರವಾದಿಗೆ 1 ದಿನ ಅಂದರೆ 1 ವರ್ಷ. ಹಂಗಂದರೆ 1260 ದಿವಸಗಳು ಅಂತಂದರೆ 1260 ವರ್ಷಗಳು. ಪೇಪಸಿ ಆಳ್ವಿಕೆ ಮಾಡಿದಂಥ ಸಮಯಗಳು ಎಷ್ಟಪ್ಪ ಅಂದರೆ 1260 ವರ್ಷಗಳು. ಸರಿ, ಎಲ್ಲಿಂದ ಆರಂಭ ಆಯಿತು, ಎಲ್ಲಿಗೆ ಅಂತ್ಯ ಆಯಿತು ಅಂತ ನೋಡಿದ್ರೆ 539ನೇ ಕ್ರಿಸ್ತ ಶಕದಿಂದ ಆರಂಭ ಆಗಿ 1799ನೇ ಇಸ್ವಿಗೆ ಏನಾಯ್ತು ಅಂತ್ಯ ಆಯಿತು. ಅಲ್ಲಿ ಲೆಕ್ಕ ಹಾಕ್ಕೊಂಡ್ರೆ 1560 ವರ್ಷಗಳು. ಸರಿ, ಇವಾಗ 539ನೇ ಇಸ್ವಿಯಲ್ಲಿ ಆರಂಭ ಆಯಿತು ಅಂದರೆ ನಮ್ಗೆ ಎಲ್ಲಿದೆ ಪ್ರೂಫ್ ಅಂತಂದರೆ ಸತ್ಯವೇದದಲ್ಲಿ ಇದೆ. ಎಲ್ಲಿದೆ ನೋಡಿ, ಓದನ ದಾನಿಯಲು 7:25 ಓದಿಸ್ತಾರೆ. ದಾನಿಯಲು 7:25.
ಪರಾತ್ಪರನ ವಿರುದ್ಧವಾಗಿ ಕೊಚ್ಚಿಕೊಂಡು ಪರಾತ್ಪರನ ಭಕ್ತನ ಸೇವಿಸುವ
ಹಾಂ ಬ್ರದರ್,
ಕಟ್ಟಳೆ
ಹಂಗಾರೆ
ಕಾಲಗಳು
ಒಂದು ನಿಮಿಷ 24ಕ್ಕಿಂತ ಓದ್ಕೊಂಬನಿ.
ಆ 10 ಕೊಂಬುಗಳ ವಿಷಯವೇನೆಂದರೆ ಆ ರಾಜ್ಯದಲ್ಲಿ 10 ಮಂದಿ ಅರಸರು ಉಂಟಾಗುವರು. ಅವರ ತರುವಾಯ ಮತ್ತೊಬ್ಬನ ತಲೆದೋರುವನು ಅವನು ಮುಂಚಿನ ಅರಸಿಗಿಂತ ವಿಲಕ್ಷಣನಾಗಿ 3 ಅರಸರನ್ನು ಅದಿಮಿ ಬಿಡುವನು.
ವೆರಿ ಗುಡ್ ನೋಡ, 3 ಅರಸರನ್ನ ಅದುಮಿ ಬಿಡ್ತಾನಂತೆ. ಇದಾಗಿದ್ಮೇಲೇ ಆ ಚಿಕ್ಕ ಕೊಂಬು ಬೆಳೆಯೋದಕ್ಕೆ ಏನು ಮಾಡೋದು ಶುರು ಮಾಡೋದು. ಹಂಗಾದ್ರೆ ಈ ಪೇಪಸಿ ಪವರ್ ಬರಬೇಕು ಅಂದರೆ 3 ಕೊಂಬುಗಳೇನ ಬೇಕಾಯ್ತು ಬೀಳ್ಬೇಕಾಯ್ತು. ಆ 3 ಕೊಂಬುಗಳು ಯಾವಾಗ ಬಿದ್ದಿದ್ದು ಅಂತ ನೋಡಿದ್ರೆ 539ನೇ ಕ್ರಿಸ್ತ ಶಕ. ಕ್ರಿಸ್ತ ಶಕ 539ನೇ ಇಸ್ವಿಯಲ್ಲಿ ಆ 3 ಕೊಂಬುಗಳು ಏನಾಗಿದ್ದು ಬಿದ್ದಿದ್ದು. ಆಮೇಲೆ ಮೊದಲನೇ ಬಾರಿಗೆ ಪ್ರಭುರಾತ್ರಿ ಭೋಜನನ ವರ್ಷಕ್ಕೊಂದ್ಸತಿ ಬಿಟ್ಟು ಇಷ್ಟ ಬಂದಂಥ ರೀತಿಯಲ್ಲಿ ಮಾಡಿದ್ದು ಯಾವಾಗ ಅಂದರೆ 539ನೇ ಕ್ರಿಸ್ತ ಶಕ. ಸರಿ, ಇವಾಗ 539ನೇ ಕ್ರಿಸ್ತ ಶಕದಿಂದ 1260 ವರ್ಷ ಕೂಡಿಸಿ ಎಲ್ಲಿಗೆ ಬರ್ತದೆ ನೋಡಿ. 539 + 1260 ಕೂಡಿಸಿ ಎಲ್ಲಿಗೆ ಬರ್ತದೆ ನೋಡಿ.
ಹದಿನೇಳು ನೂರ 99 ಆಗ್ತದೆ.
ವೆರಿ ಗುಡ್, 1799. 1799ಅಲ್ಲೇ ಪೇಪಸಿ ಆಳ್ವಿಕೆ, ಮುಖ್ಯವಾಗಿರೋಂಥ ಆಳ್ವಿಕೆ ಪೋರ್ಷನ್ ಮುಗಿದೋಯಿತು. 1260 ವರ್ಷಗಳು ಡಾರ್ಕ್ ಏಜಸ್ ಅಂತ ಹೇಳ್ತಾರೆ. ಡಾರ್ಕ್ ಏಜಸ್ ಅಂದರೆ ಇರುಟಿನ ಸಮಯ. ಆವಾಗ ಸತ್ಯವೇದನೇ ಇಲ್ಲ, ಬೆಳಕೇ ಇಲ್ಲ, ಅದಕ್ಕೆ ಕತ್ತಲೆ ಕಾಲ ಅಂತ ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ. ಇವೆಲ್ಲ ಯಾವಾಗ ಎಂಡ್ ಆಯಿತು ಅಂದರೆ ನೆಪೋಲಿಯನ್ ಬೋನಪಾರ್ಟ್ ಪೋಪ್ ಪಯಸ್ 6ನ ಅರೆಸ್ಟ್ ಮಾಡಿ ಜೈಲಿಂದ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಪೋಪ್ ಏನು ಮಾಡ್ತಾರೆ, ಜೈಲಲ್ಲೇ ಸತ್ತೋಗ್ಬಿಡ್ತಾರೆ 1799ನೇ ಇಸ್ವಿಯಲ್ಲಿ. ಆವಾಗ ಪೋಪ್ಗಿರೋಂಥ ಎಲ್ಲ ಪವರ್ ಏನಾಗ್ಬಿಡ್ತಾರೆ, ಹೊರಟೋಗ್ಬಿಡ್ತಾರೆ. ಅದರ ಅನ್ನ ಕರ್ತಾನೆ ಪ್ರೀತಿ ಅಂತ ಸರಸ್ಗಳೇ ಅಲ್ಲಿವರೆಗೂ ಪೋಪು ಜನಗಳಿಗೆ ಏನು ಭಯಪಡಿಸ್ತಾರಂದ್ರೆ ನನ್ನ ಬಲಬೈ ಬಲಗೈನಲ್ಲಿ ಇನ್ರಿ ಆಶೀರ್ವಾದಾಗಿದೆ, ಎಡಗೈಯಲ್ಲಿ ಶಾಪಗಳಿದೆ. ಹಿಂಗಂದ್ರೆ ನೀವೆಲ್ಲ ಸುಟ್ಟು ಭಸ್ಮಂಗ್ ಹೋಗ್ತೀರಾ, ಹಿಂಗಂದ್ರೆ ನಿಮಗೆಲ್ಲ ಆಶೀರ್ವಾದ ಬಂದ್ಬಿಡ್ತಾರೆ ಅಂತಂದ್ರು. ನೆಪೋಲಿಯನ್ ಬೋನಪಾರ್ಟ್ ಪೋಪ್ಗೆ ಅರೆಸ್ಟ್ ವಾರೆಂಟ್ ಕೊಡ್ತಾನೆ ಟ್ಯಾಕ್ಸ್ ಕೊಟ್ಟು ಅಂತ, ಕಟ್ಟದಿಲ್ಲ ಅವನು. ಏನು ಮಾಡ್ತಾನೆ ನೆಪೋಲಿಯನ್ ಬೋನಪಾರ್ಟ್ ನೋಡೋದು ನೋಡ್ಬಿಟ್ಟು ಏನು ಮಾಡ್ತಾನೆ, ಒಂದಿನ ಹೋಗ್ಬಿಟ್ಟು ಪೋಪ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಿಡ್ತಾನೆ. ಬೇಡಿಗಳು ಹಾಕ್ಬಿಟ್ಟು ಸರಪಣಿ ಯಾಕೆ ಹಿಂದೆ ಹಾಕ್ಬಿಟ್ಟು ಊರೆಲ್ಲ ಫ್ರಾನ್ಸ್ ಎಲ್ಲ ಮೆರವಣಿಗೆ ಮಾಡಿಸ್ಬಿಡ್ತಾರೆ. ಜನಗಳಿಗೆಲ್ಲ ಆಶ್ಚರ್ಯ ಆಗ್ಬಿಡ್ತಾರೆ, ಏನಪ್ಪ ಪೋಪ್ ಕೈನಲ್ಲಿ ಹಂಗಿದೆ ಹಿಂಗಿದೆ ಅಂತಂದ್ರು. ಇಲ್ಲಿ ನೋಡೋ ಕೈಗೆ ಕಟ್ಟಾಕ್ಬಿಟ್ಟಾರೆ, ಏನು ಮಾಡೋಕ್ಕಾಯ್ತಲ್ಲ ಪೋಪು ಅಂತ ಏನಾಗ್ಬಿಡ್ತು ಪೋಪ್ಗೆ. ಹಾಂ ಪೋಪ್ಗೆ ಏನ್ರಿ ಬಗ್ಗೆ ಎಲ್ಲ ಜನಗಳಿಗೆ ಗೊತ್ತಾಗ್ಬಿಡ್ತು. ಕೊನೆಗೆ ಜೈಲಿಂದ ಜೈಲಿಗೆ ಹೋಗ್ತಾರ್ಬೇಕೆ ಪೋಪ್ ಸತ್ಯ ಹೋಯ್ತಾನೆ, ಆವಾಗ ಜನಗಳಿಗೆ ಗೊತ್ತಾಗ್ಬಿಡ್ತಾರೆ ಏ ಪೋಪ್ ಎಲ್ಲ ಹೇಳಿದ ಸುಳ್ಳು ಅಂತ. ಪೋಪಿನ ಆಳ್ವಿಕೆ ಅಲ್ಲೇನಾಯ್ತು ಅಂತ್ಯ ಆಯಿತು. ಮುಂದೆ ಕರ್ತನಲ್ಲಿ ಪ್ರೀತಿ ಅನ್ನಿಸ್ಗಳೇ, ಅದಕ್ಕೆ ಯೇಸುಕೃಷ್ಣನು ದಾನಿಯಲ್ಲಿ ಪುಸ್ತಕ ಓದೋನೇ ಮಾಡಲಿ ತಿಳ್ಕೊಳ್ಳಿ ಅಲ್ವರ. ಇವಾಗ ನೋಡಿ ಪ್ರಕಟಣೆ 13ನೇ ಅಧ್ಯಾಯಕ್ಕೆ ಬರೋಣ. ಇವಾಗ ಪ್ರಕಟಣೆ 13ನೇ ಅಧ್ಯಾಯದಲ್ಲಿ ಇದೇ ಅಂತಿಕ್ರಿಸ್ತು ಬಗ್ಗೆ ನಮಗೆ ಇನ್ನೂ ಡೀಟೇಲ್ ಆಗಿ ಕೊಟ್ಟಾರೆ, ಅಲ್ಲಿ ಕೆಲವು ವಿಚಾರಗಳನ್ನ ಕೊಟ್ಟಿದ್ದಾರೆ ಓದೋಣ. 666 ಕೂಡ ಅಲ್ಲೇ ಕೊಟ್ಟಿದ್ದಾರೆ ಓದೋಣ ನೋಡಿ. ಓದೋಣ ಪ್ರಕಟಣೆ 13:1.
ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮಕುಟಗಳು, ತಲೆಗಳ ಮೇಲೆ ದೇವ ದೂಷಣ ನಾಮಗಳು ಇದ್ದವು.
ನೋಡ್ರ
ನಾನು
ಸಮುದ್ರದಿಂದ,
ಕಂಡ ಮೃ
ಒಂದ್ ನಿಮಿಷ ಒಂದ್ ನಿಮಿಷ, ಸಮುದ್ರದಿಂದ ಒಂದು ವಿಲಕ್ಷಣವಾಗಿರುತ್ತ ಮೃಗ ಬರೋದು ನೋಡಿದ್ರೆ ಅದಕ್ಕೆ ಕೊಂಬುಗಳಿತ್ತು ತಲೆಗಳಿತ್ತು ಅಂತ ಹೇಳ್ತಾರೆ. ಸರಿ ನೋಡಕ್ ಹೆಂಗಿತ್ತು ಇವಾಗ ಓದಿ ಬೋದ ಎರಡನೇ ವಾಕ್ಯ. ಎರಡನೇ ವಾಕ್ಯ ಓದಿ ಬ್ರದರ್.
ನಾನು ಕಂಡ ಮೃಗವು ಚಿರತೆಯಂತಿತ್ತು. ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ, ಅದರ ಬಾಯಿ ಸಿಂಹದ ಬಾಯಿಯಂತೆಯೂ ಇದ್ದವು. ಅದಕ್ಕೆ ಘಟಸರ್ಪನು ಶಕ್ತಿಯನ್ನು, ಸಿಂಹಾಸನವನ್ನು, ಮಹಾಧಿಕಾರವನ್ನು ಕೊಟ್ಟನು.
ನೋಡ್ರ ಈ ಮೃಗ ಸಿಕ್ಕಾಪಟ್ಟೆ ಡಿಫ್ರೆಂಟ್ ರೀ. ನೋಡಕ್ಕೆ ಹೆಂಗಿತ್ತು ಅಂದರೆ ದೇಹ ಮಾತ್ರ ಚಿರತೆ ಥರಂತೆ, ಕೈ ಕಾಲುಗಳು ಕರಡಿ ಥರಂತೆ, ತಲೆ ನೋಡ್ಬೇಕಾದ್ರೆ ಸಿಂಹ ಥರ ಅಂತೆ. ಇದಕ್ಕೆ ಯಾರಪ್ಪ ಪವರ್ ಕೊಟ್ಟರು ಅಂದರೆ ಘಟಸರ್ಪ ಪವರ್ ಕೊಟ್ಟರು ಅಂತ ನೋಡ್ತೀರಿ. ಸರಿ ಈ ನಾಲ್ಕು ಮೃಗಗಳ ಬಗ್ಗೆ ನಾವೆಲ್ಲಿ ಓದಿದ್ದೀರಿ ಅಂದರೆ ಇವಾಗ ತಾನೇ ಓದ್ರಿ ದಾನಿಯಲ್ ಏಳನೇ ಅಧ್ಯಾಯದಲ್ಲಿ. ಚೆನ್ನಾಗಿ ಅರ್ಥ ಇದೆಯಾ? ನಾಲ್ಕು ಮೃಗಗಳು, ಮೊದಲನೇ ಮೃಗ ಸಿಂಹ, ಎರಡನೇ ಮೃಗ ಕರಡಿ, ಮೂರನೇ ಮೃಗ ಚಿರತೆ, ನಾಲ್ಕನೇ ಮಗ ಘಟ ಸರ್ಪ ಥರ ಇತ್ತು. ಈ ನಾಲ್ಕು ಮೃಗರ ಬಗ್ಗೆ ಪ್ರಕಟಣೆ ಪುಸ್ತಕ ಕೊಟ್ಟಾರೆ. ಅಂದರೆ ಇದು ಮೃಗ ಅಂತಂದ್ರೆ ಏನೇ ರಾಜ್ಯಗಳು ಗೌರ್ಮೆಂಟ್. ಈ ಗೌರ್ಮೆಂಟು ಹೆಂಗಿದೆ ಅಂತಂದರೆ ಇದು ಎಲ್ಲದಕ್ಕಿಂತ ಡಿಫ್ರೆಂಟ್ ಅಂತೆ. ಇದು 4-in-1 ಗೌರ್ಮೆಂಟು. ಅಂದರೆ ಈ ನಾಲ್ಕು ರಾಜ್ಯಗಳಿಗಿರೋಂಥ ಎಲ್ಲ ಗುಣಲಕ್ಷಣಗಳು ಪೇಪರ್ಸಿಲಿತ್ತು. ಏನದು ಚಿರತೆ? ಚಿರತೆ ಥರ ದೇಹ ಅಂದರೆ ಅದರ ಚಿರತೆ ಅಂದರೆ ಗ್ರೀಕ್ ರಾಜ್ಯ. ಗ್ರೀಕ್ ರಾಜ್ಯದವ್ರು ಏನಕ್ಕಪ್ಪ ಫೇಮಸ್ ಅಂದರೆ ಜ್ಞಾನ ಅಲ್ವರ. ಅದಕ್ಕೆ ನೋಡಿ ಆ ಚಿರತೆ ಮೈಯೆಲ್ಲ ಚಿಕ್ಕೆಗಳು ಅಲ್ವರ. ಅಂದ್ರೆ ಏನರ್ಥ? ಆ ಚಿರತೆ ಅವ್ರ ಜ್ಞಾನ, ಆ ಒಂದು ಪೇಪಸಿಯ ಉಪದೇಶಗಳು, ದುರ್ಬೋಧನೆಗಳು ಎಲ್ಲಿದೆ ಅಂದರೆ ಲೋಕದಲ್ಲಿ ಎಲ್ಲ ಕಡೆ ಇದೆ. ನೀವು ಯಾವುದೇ ಮೂಲೆಗೆ ಹೋಗ್ರಿ, ಅಲ್ಲಿ ಒಂದು ರೋಮನ್ ಕ್ಯಾಥಲಿಕ್ ಏನಾಗಿದೆ ಒಂದು ಸಭೆ ಇದೆ, ಸುಳ್ಳು ಸಭೆ ಏನಾಗಿದೆ ಎಲ್ಲ ಕಡೆ ಐತೆ. ಎಲ್ಲ ದುರ್ಬೋಧನೆಗಳು ಇವತ್ತು ಕೂಡ ಮನುಷ್ಯನಿಗೆ ಕೇಳ್ರಿ ನರಕ ಏನಪ್ಪ ಅಂದರೆ ಅದೇನು ಹೇಳ್ತಾರೆ, ಯೋ ವೇದನೆ ಸ್ಥಳ, ಮನುಷ್ಯ ಸತ್ ಮೇಲೆ ಹೋಯ್ತಿದ್ದೀನಿ ನರಕಕ್ಕೆ ಸ್ವರ್ಗಕ್ಕೇ ಹೋಯ್ತೀನಿ ಅಂತ ಅಂತಾನೆ. ಸತ್ಯ ಬೈಬಲಲ್ಲಿ ಡಿಫ್ರೆಂಟ್ ಆಗಿ ಹೇಳಿದ್ರೆ ಇವ್ರ ಬಾಯಿನಲ್ಲಿ ಬರೋದೆಲ್ಲ ಇದೇನೆ. ಯಾಕೆ? ಆ ದುರ್ಬೋಧನೆ ಎಲ್ಲ ಕಡೆ ಅಂಟ್ಕೊಂಬಿಡೈತೆ, ಮೈಯೆಲ್ಲ ಊರೆಲ್ಲ ಅಂಟ್ಕೊಂಬಿಡೈತೆ ಅದು. ಅದರ ಅದನ್ನ ಕಿತ್ತಾಕಕ್ಕಾಗಲ್ಲ, ಕಷ್ಟ. ಸತ್ಯನ ನಂಬೋರು ಮಾತ್ರ ಅವ್ನ ಬಿಟ್ಟು ಬರೋಕ್ಕೆ ಸಾಧ್ಯ. ಅದರ ಅದಕ್ಕೆ ಚಿರತೆ ಥರ ದೇಹ ಲೋಕದಲ್ಲಿ ಎಲ್ಲ ಕಡೆ ಅವ್ರೇನೋ ಎಸ್ಟಾಬ್ಲಿಷ್ಮೆಂಟು ಇದೆ. ಆಮೇಲೆ ಕರಡಿ, ಕರಡಿ ಅನ್ನೋ ಏನು ಫೇಮಸ್ಸು? ಕರಡಿ ಕೈ ಕಾಲುಗಳು ಅಂದರೆ ಕರಡಿ ಯಾರ್ದನ್ನ ಇಟ್ಕೊಂಬಿಟ್ರೆ ಬಿಡೋದೇ ಕಷ್ಟ ರೀ. ಗಾಡಿನ ತಪ್ಪಿಸ್ಕೊಳಕ್ಕೆ ಅಷ್ಟು ಈಸಿ ಅಲ್ಲ ರೀ, ತುಂಬ ಭಾರಿ ಕಷ್ಟ ಅದರ. ಸರಿ ಇದೇನು ನೋಡಿಸ್ತದೆ? ಇದೇನು ನೋಡಿಸ್ತದೆ ಅಂದರೆ ಪೇಪರ್ಸಿಂದ ತಪ್ಪಿಸ್ಕೊಳೋದು ಭಾರಿ ಕಷ್ಟ. ಪೇಪರ್ಸಿ ಒಬ್ಬರನ್ನ ಹಿಡ್ಕೊಂಬಿಟ್ರೆ ಏನೇ ಕಾಣಕ್ಕೆ ಬಿಡೋಲ್ಲ. ನೋಡಿ ಯೋಚನೆ ಮಾಡಿರ್ತೀನಿ, ಸತ್ಯವೇದಲ್ಲಿ ಎಷ್ಟಿದೆ ಇವೆಲ್ಲ ನೋಡ್ಸೋರು ಜನಗಳು ಸತ್ಯ ಕೇಳಲ್ಲ ರೀ. ಆದರೆ ಸುಳ್ಳು 1000 ವರ್ಷನೇ ಹೇಳ್ಕೊಂಬರ್ತಾ ಇಲ್ಲಿ, ಅದನ್ನೇನು ಮಾಡ್ತಾರೆ ಜನಗಳು ನಂಬ್ತಾರೆ. ಎಂಥ ಮೂಢನಂಬಿಕೆ ಅಲ್ವರ, ಎಂಥ ಗ್ರಿಪ್ ಇದೆ ನೋಡ್ರಿ ಅಂತೀನಿ ರೋಮನ್ ಕ್ಯಾಥಲಿಕ್ಕೆ. ಇದರಿಂದ ತಪ್ಪಿಸ್ಕೊಳಕ್ಕೆ ಜನಗಳಿಗೆ ತುಂಬ ಕಷ್ಟ. ಆಮೇಲೆ ಸಿಂಹದ ಥರ ತಲೆ ಅಂದ್ರೇನು? ಗರ್ಜನೆ ಹೆಂಗಿದೆ? ಗರ್ಜನೆ ಸಿಂಹ ಗರ್ಜನೆ ಹಾಕಿದ್ರೆ ಕಾಡಿನ ರಾಜ ಊರೆಲ್ಲ ಕೇಳಿಸ್ಬೇಕು. ಸ್ನೇಹಿತರ ಇವತ್ತು ಪೇಪರ್ಸ್ಗೆ ದುರ್ಬೋಧನೆಗಳೇನೈತೆ, ವರ್ಲ್ಡಲ್ಲೇ ಎಲ್ಲರಿಗೂ ಗೊತ್ತು ರೀ, ವರ್ಲ್ಡ್ ಫೇಮಸ್. ಪ್ರಭುರಾತ್ರಿ ಭೋಜನ ಹೆಂಗೆ ತಗೊಂತಾರೆ? ಇಷ್ಟ ಬಂದಂಥ ರೀತಿಯಲ್ಲಿ ತಗೊಂತಾರೆ, ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ, ಮಧ್ಯಾಹ್ನ ಒಂದ್ಸತಿ, ರಾತ್ರಿ ಒಂದ್ಸತಿ, ಎಲ್ಲ ಸತ್ಯವೇದದಲ್ಲಿ ಇನ್ನು ಹಲವಾರು ಬೋಧನೆಗಳು, ತ್ರೈಕತ್ವ ಅಂತೆ, ದೇವರು ಮೂರು ಮೂರು ಅಂತೆ, ನಾಲ್ಕು ನಾಲ್ಕು ಅಂತೆ, ಐದೈದಂತೆ, ಒಬ್ಬನೇ ಸತ್ಯವೇದ ದೇವರು ಅಂತ. ನಿಮ್ಮ ಸತ್ಯವೇದ ಇದ್ದರೆ ವಿರುದ್ಧವಾಗಿ ಹೋಗೋರು. ಅದಕ್ಕೆ ಈ ನಾಲ್ಕು ಗುಣಗಳು ಯಾರಲ್ಲಿತ್ತು ಅಂದರೆ ಈ ಒಂದೇ ಮುಗುದಲ್ಲಿತ್ತು. ಇದಕ್ಕೆ ಪವರ್ ಕೊಟ್ಟದೆ ಅಂದರೆ ರೋಮ್ ರಾಜ್ಯ. ಅದರ ಪೇಪಸಿಗೆ ಪವರ್ ಇರಲಿಲ್ಲ, ಪವರ್ ಕೊಟ್ಟಿದ್ದೆ ಯಾವ ರಾಜ್ಯ ಅಂತಂದರೆ ಏನ್ರಿ, ರೋಮು ರಾಜ. ಯಾವಾಗ ಅಧಿಕಾರ ಕೊಟ್ಟನು ಆವಾಗೇ ಪೇಪಸಿ ಫುಲ್ ಪವರ್ ಬಂದಿದ್ದು ಅಲ್ವರ. ತಿರಿ ಇವಾಗ ಪ್ರಕಟಣೆ 13:3 ಅದನ್ನ ಏನಾಯ್ತಂತೆ. ಹಾಂ, ಹೋದ್ರಿ ಪ್ರಕಟಣೆ 13:3. ಇದ್ದೀರಾ ಎಲ್ಲರೂ ಬ್ರದರ್ ಸಿಸ್ಟರ್ಸ್? ಬ್ರದರ್ಸ್, ಪ್ರಕಟಣೆ 13:3.
ಅದರ ತಲೆಗಳಲ್ಲಿ ಒಂದು ತಲೆ ಗಾಯ ಹೊಂದಿ ಸಾಯುವ ಹಾಗಾಗಿರುವುದನ್ನು ಕಂಡೆನು. ಆ ಮರಣಕರವಾದ ಗಾಯವು ವಾಸಿಯಾಯಿತು. ಭೂಲೋಕದವರೆಲ್ಲರೂ ಆ ಮೃಗವನ್ನು ನೋಡುತ್ತಾ ಆಶ್ಚರ್ಯಪಟ್ಟರು.
ನೋಡ್ರ ಈಗೇನು ನೋಡ್ತಾ ಇರ್ಬೇಕ್ರೆ, ಆ ತಲೆಗೆ ಒಂದು ಗಾಯ ಆಯ್ತಂತಾರೆ. ಏನ್ರಿ ಹೆಂಗೆ ಗಾಯ ಆಯ್ತಂದ್ರೆ ಸಾಯಂಥ ರೀತಿಲಿ ಗಾಯ ಅಂತೆ, ಸತ್ತ ಬಿಡ್ಬೇಕಾಯ್ತು ಆ ಮೃಗ, ಆದರೆ ಬದುಕ್ಬಿಡ್ತಂತೆ. ಇದು ನೋಡ್ಬಿಟ್ಟು ಜನಗಳೆಲ್ಲ ಆಶ್ಚರ್ಯ ಆಗ್ಬಿಟ್ರಂತೆ. ಏನಪ್ಪ ಇದು ಅರ್ಥ ಅಂತ ನೋಡ್ಬೇಕಾಗಿ. ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ನೀನ್ರಿ ಯಾವಾಗ ನೆಪೋಲಿಯನ್ ಬೋನಾಪಾರ್ಟ್ ಅದರ ಪೋಪ್ ನರೇಶ್ ಮಾಡ್ಕೊಡೋದ್ರು, ಸಾಕತ್ತಾಗಿ ಏಟ್ಬಿತ್ತು. ಯಾವಾಗ ಮಾರ್ಟಿನ್ ಲೂಥರ್ ಅದರ ಈ ರೋಮನ್ ಕ್ಯಾಥಲಿಕ್ ವಿರುದ್ಧವಾಗಿ ರಿವೋಲ್ಟ್ ಮಾಡಿ ಪ್ರೊಟೆಸ್ಟೆಂಟ್ಸ್ ಡಿನಾಮಿನೇಷನ್ ಫಾರ್ಮ್ ಮಾಡಿದ್ರು, ಏನ್ರಿ ಸಖತ್ತಾಗಿ ಏಟ್ಬಿತ್ತು ಅನ್ತೀನಿ. ಇಡೀ ಜರ್ಮನಿಯಲ್ಲಿ ಒಂದೇ ವರ್ಷದಲ್ಲಿ ಎಲ್ಲ ಸಭೆ ಹೊಡೆದಾಕ್ಬಿಟ್ರಿ, ಎಲ್ಲ ಪ್ರೊಟೆಸ್ಟೆಂಟ್ಸ್ ಹಾಕ್ಬಿಟ್ರು. ಅದರ ತಲೆಗೆ ಸಖತ್ ಏಟ್ಬಿತ್ತು, ಸತ್ತೋಗ್ಬಿಡ್ಬೇಕಾಯ್ತು ಈ ಒಂದು ಏನಂದರೆ ಕ್ರಿಸ್ತ ವಿರೋಧಿಯ ಸಂಸ್ಥೆ. ಆದರೆ ಜೀವಂತವಾಗಿ ಆಗ್ಬಿಡ್ತು. ಹೇಗೆ ಜೀವಂತವಾಗಿ ಆಗ್ಬಿಡ್ತು ಅಂತಂದರೆ, ಯಾವಾಗ ಪ್ರೊಟೆಸ್ಟೆಂಟ್ಸ್ ಎಲ್ಲ ರಿವೋಲ್ಟ್ ಮಾಡಿ ರೋಮನ್ ಕ್ಯಾಥಲಿಕ್ನ ಹೊರಗಡೆ ಬಂದರು, ಹೊರಗಡೆ ಬಂದ ಮೇಲೆ ಇವರು ಆ ಸತ್ಯವೇದ ಬೋಧನೆ ಪ್ರಕಾರ ಬಾಳ್ಬೇಕಾಯ್ತು. ಅವರು ಬದುಕಿಲ್ಲ, ಇವ್ರು ಹೆಂಗೆ ಗೊತ್ತಾ ಮಾಡ್ಬಿಟ್ರು, ಅವ್ರ ಥರನೇ ಎಲ್ಲ ದುರ್ಬೋಧನೆಗಳನ್ನ ಫಾಲೋ ಮಾಡೋಕ್ಕೆ ಶುರು ಮಾಡೋರು ಅಲ್ವರ. ಅದಕ್ಕೆ ಇವತ್ತು ರೋಮನ್ ಕ್ಯಾಥಲಿಕ್ ಆಗಲಿ ಪ್ರೊಟೆಸ್ಟೆಂಟ್ಸ್ ಆಗಲಿ ಇಬ್ಬರಿಗೂ ಏನು ವ್ಯತ್ಯಾಸ ಇಲ್ಲ, ಒಂದೇ ವ್ಯತ್ಯಾಸ ವಿಗ್ರಹಾರಾಧನೆ. ಅದು ಬಿಟ್ಟರೆ ಎಲ್ಲರೂ ಡಿಟ್ಟೋ ಡಿಟ್ಟೋ ಸೇಮ್ ರೀ ಅಲ್ವರ. ಎಲ್ಲ ದುರ್ಬೋಧನೆಗಳನ್ನ ಸೇಮ್ ಹಂಗೆ ಫಾಲೋ ಮಾಡೋರು ಎಲ್ಲ ಪ್ರೊಟೆಸ್ಟೆಂಟ್. ಅದಕ್ಕೆ ಬಿದ್ದಂಥ ಗಾಯ ತಲೆಗೆ ಏನಾಗ್ಬಿಡ್ತು, ವಾಸಿ ಆಗ್ಬಿಡ್ತು ಅಂತ ನಾವೇನು ಮಾಡ್ತೀವಿ ನೋಡ್ತೀರಿ ಅಲ್ವರ. ಇವಾಗ ಹಿಂಗೆ ಹೇಳ್ಬಿಟ್ಟು ಏನು ಹೇಳ್ತಾರೆ ಏನ್ರಿ, ಅಲ್ಲಿ ಈ ಮೃಗಕ್ಕೆ ಇರುವಂಥ ಏನ್ರಿ ಸಂಖ್ಯೆ ಏನದು ಅದರ ಯಾವುದದು ಅಂತ ನೋಡ್ತೀನಿ ಅಂದರೆ, ಆ ಸಂಖ್ಯೆ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಆಮೇಲೆ ಈ ಮೃಗ ಮಾಡುವಂಥ ಸೂಚಕ ಕಾರ್ಯ ಬಗ್ಗೆ ಹೇಳ್ತಾರೆ ನೋಡಿ. ಓದನ ಎಲ್ಲಿ ಪ್ರಕಟಣೆ 13:13 ಓದಿ ಬಿದ್ದ, ರೆವಲೇಷನ್ 13:13. ಸ್ವಲ್ಪ ದಯವಿಟ್ಟು ಜಲ್ದಿ ಓದ್ರಿ ಯಾರಾದ್ರೂ.
ಇದು ಮಹತ್ತಾದ ಸೂಚಕ ಕಾರ್ಯಗಳನ್ನು ನಡೆಸುತ್ತದೆ. ಜನರ ಮುಂದೆ ಬೆಂಕಿಯು ಆಕಾಶದಿಂದ ಭೂಮಿಗೆ ಇಳಿದು ಬರುವಂತೆಯಾದರೂ ಮಾಡುವುದು.
ನೋಡ್ರ ಸೂಚಕ ಕಾರ್ಯಗಳು ಮಾಡ್ತಾರಂತೆ. ಅದಕ್ಕೆ ಇಷ್ಟು ವರ್ಷ ಇರಲಿಲ್ಲ ಸೂಚಕ ಕಾರ್ಯಗಳು, ಸಡನ್ ಆಗಿ ಬಂದ್ಬಿಡ್ತು. ಯಾಕೆ, ಕ್ರಿಸ್ತ ವಿರೋಧಿ ಸೇತಾನು ಸತ್ಯದಿಂದ ದೂರ ಸೆಳೆಯೋದಕ್ಕೆ ಮನುಷ್ಯಗಳನ್ನ ಕ್ರಿಸ್ತ ವಿರೋಧಿ ಮುಖಾಂತರ ಸೂಚಕ ಕಾರ್ಯಗಳನ್ನ ಏನು ಮಾಡ್ತಾವನೆ, ಅದು ಮಾಡಿಸ್ತಾವನೆ. ಅದು ರಾಮನ್ ಎಷ್ಟಾರ್ ಹಾಂ ಓದಿ 14.
ಆ ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಮಹತ್ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂನಿವಾಸಿಗಳನ್ನು ಮರುಳುಗೊಳಿಸುತ್ತದೆ. ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ.
ನೋಡ್ರ ಎಲ್ಲರೂ ಅಡ್ಡ ಬಿದ್ದು ನಮಸ್ಕಾರ ಮಾಡಬೇಕು ಅಂತ ಮಾಡ್ತಾರೆ, ಬೋಧಿಸ್ತಾರಂತೆ ಅಲ್ವರ. ಯಾದ್ಗೆ ಹಾಂ, ಪೇಪರ್ಸಿಗೆ ಅಧೀನರಾಗಬೇಕು ಅಲ್ವರ. ಆವಾಗೇನೆ ಏನು ಮಾಡ್ತಾರಂತೆ, ತಲೆ ಮೇಲೆ ಮುದ್ರೆ ಹೊಡಿತಾರಂತೆ. ಎಲ್ಲಿ ತನ್ನ ನೆತ್ತಿ ಮೇಲೆ ತನ್ನ ಬಲಗೈ ಮೇಲೆ ಏನ್ರಿ ಮುದ್ರೆ ಹೊಡಿತಾರಂತೆ. ಏನು ಮುದ್ರೆ ಓದಿ, ಪ್ರಕಟಣೆ 13:16 ವಾಕ್ಯದಿಂದ ಓದಿಸ್ತಾನಾ.
ಈ ಎರಡನೆಯ ಮೃಗವು ದೊಡ್ಡವರು ಚಿಕ್ಕವರು ಐಶ್ವರ್ಯವಂತರು ಬಡವರು ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ.
ಆಜ್ಞೆ ಮಾಡ್ತಾರೆ ನೋಡ್ರ. ಆ ಗುರುತು ಯಾರಿಗಿಲ್ವೋ ಅವ್ರೇನು ಮಾಡಂಗಿಲ್ಲ, ಕ್ರಯ ವಿಕ್ರಯನೇ ಮಾಡಂಗಿಲ್ಲ ಅಂತಂದ್ಬಿಟ್ಟು ಅಂದ್ರ ಸರಿ, ಏನಪ್ಪ ಗುರುತು ಮುಂದಕ್ಕೆ ಓದಿಸ್ತಾರ?
ಆ ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ. ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ. ಅದರ ಅಂಕೆಯು 666.
ಅದರ ಅಂಕಿ ಏನ್ರಿ 666? ಅದಕ್ಕೆ ಎಲ್ಲ ತಿಳ್ಕೊಂಡ್ಬಿಡ್ತಾರೆ ಬ್ರದರ್, ಫ್ಯೂಚರಲ್ಲಿ ಕ್ರಿಸ್ತ ವಿರೋಧಿ ಬರ್ತಾನೆ, 666 ಸೀಲ್ ಹೊಡಿತಾರೆ, ಯಾರ ನೆತ್ತಿ ಮೇಲೆ ಕೈ ಮೇಲೆ ಇದೆಯೋ ಅವ್ರು ಮಾತ್ರ ಏನ್ ಮಾಡೋಕ್ಕಾಗೋದು, ಮಾರ್ಕೆಟಲ್ಲಿ ಕೊಂಡ್ಕೊಳಕ್ಕಾಗೋದು, ಮಾರಾಟ ಮಾಡೋಕ್ಕಾಗೋದು. ಇಲ್ಲಾಂದ್ರೆ ಮಾರ್ಕೆಟಲ್ಲಿ ನಮ್ಗೆ ಏನು ಸಿಕ್ಕಲ್ಲ, ಅಕ್ಕಿ ಸಿಕ್ಕಲ್ಲ, ದವಸ ಧಾನ್ಯ ಸಿಕ್ಕಲ್ಲ, ತಿನ್ನಕ್ಕಾಗಲ್ಲ, ಊಟ ಬರೋಕ್ಕಾಗಲ್ಲ ಅಂತಂದ್ಬಿಡ್ತಾರೆ. ಇವಾಗ ಯೋಚನೆ ಮಾಡ್ರಿ, ಚೇತನಿಗೆ ನಾವು ಊಟ ಮಾಡಿದ್ರೇನು, ಊಟ ಮಾಡಿದ್ರೆ ಏನೋ ಅವ್ನಿಗೆ ಏನು ಮುಖ್ಯ ಅಂತಂದ್ರೆ ನಮಗೆ ಆತ್ಮಿಕ ಆಹಾರ ಸಿಕ್ಬಾರ್ದು, ಅದೇ ಮುಖ್ಯ. ಇಲ್ಲಿ ಲಿಟ್ರಲ್ ಆಗಿರೋಂಥ ಒಂದು ಸೀಲ್ ಬಗ್ಗೆ ಹೇಳ್ತಲ್ಲ, 666 ಸೀಲ್ ನೋಡಿ ಆ ತಲೆ ಹೊಡ್ಕೊ ಹೊಡಿದ ಬತ್ತಾನ, ಯಾರೋ ಹೊಡೆದೇ ಹೊಡ್ಕೊಂತಾರ ಹೋಲಿ. ಹಾಂ, ಈ ಕಾಲದಲ್ಲಿ ಇಲ್ಲವೇ ಇಲ್ಲ. ಸೇತಾನ ನಿಜವಾದ ಕ್ರಿಸ್ತ ವಿರೋಧಿಯ ಉಪದೇಶಗಳಿಗೆ ನಮಗೆ ಸೆಳಿಬೇಕು ಅಂದ್ಬಿಟ್ಟು ಈ ಥರ ಕಾನ್ಸೆಪ್ಟ್ನ ರಾಂಗ್ ಆಗಿ ಏನು ಮಾಡೋಣ ಕುಂಡಿಸ್ಬಿಟ್ಟಾನೆ. ಇಲ್ಲಿ ಕ್ರಯ ವಿಕ್ರಯ ಮಾಡೋಂಗಿಲ್ಲ, ನಿಂಗೆ ಗೊತ್ತಾ ಮೀನಿಂಗು? ಹಾಂ, ಅಂದರೆ ಸತ್ಯವೇದದಲ್ಲಿ ಇರುವಂಥ ಸತ್ಯಾಂಶಗಳನ್ನು ಮಾರಾಟ ಮಾಡೋಂಗಿಲ್ಲ, ಬೇರೆಯವ್ರಿಗೆ ಹೇಳೋಂಗಿಲ್ಲ, ಬೇರೆಯವ್ರನ್ನ ಕೊಂಡ್ಕೊಳಂಗಿಲ್ಲ. ಯಾರು ಮಾತ್ರ ಮಾರಾಟ ಮಾಡ್ಬೋದು ಅಂತಂದರೆ ಯಾರಿಗಿದು 666 ಮುದ್ರೆ ಇದೆಯೋ. ಏನಿದು 666 ಮುದ್ರೆ? ಹಾಂ, ಎಲ್ಲ ಏನು ತಿಳ್ಕೊಂಬಿಡ್ತಾರೆ, ಇದು ಬಾರ್ ಕೋಡು, ಚಿಪ್ಪು, ಲಿಟ್ರಲ್ ಆಗಿರೋ ನಂಬರು ಅಂತ. ಹಾಂ, ಏನೂ ತಲೆ ಕೆಡ್ಸ್ಕೊಳಂಗಿಲ್ಲ ರೀ. ಅಲ್ಲೇ ಸತ್ಯವೇದ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಸಿಸ್ಟರ್? 18ನೇ ವಾಕ್ಯ ಇನ್ನೊಂದು ಸತಿ ಓದಿಸ್ತಾರ. ಹಾಂ, ನಿಧಾನಕ್ಕೆ ದಯವಿಟ್ಟು ಎಲ್ಲ ಗಮನಿಸಿ, ನಿಧಾನ ಗಮನ ಇಟ್ಟು ಓದಿಸ್ತಾರ.
ಇದರಲ್ಲಿ ಜ್ಞಾನವು ಅಡಕವಾಗಿದೆ.
ಹಾ, ಇದರಲ್ಲಿ ಏನು ಅಡಕವಾಗಿದೆ
ಬುದ್ಧಿವಂತನು
ಸರ್? ನಿಧಾನಾಗಿ ಓದ್ರಿ.
ಜ್ಞಾನ
ಹಾ, ಇದು ಜ್ಞಾನ ಅಡಕವಾಗಿದೆ ಅಂದ್ರೆ ಇದು ನೇರವಾಗಿರೋ ಭಾಷೆ ಅಲ್ಲ. ಬುದ್ಧಿವಂತನು ಸಮಾಧಾನದಿಂದ ಜ್ಞಾನವಾಗಿ ಏನ್ ಮಾಡ್ಬೇಕು, ಇದನ್ನ ಹುಡುಕ್ಬೇಕು, ಅರ್ಥ ಮಾಡ್ಕೊಬೇಕು. ಏನದು ಮುಂದಕ್ಕೆ ಓದಿಬೋದನ?
ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ.
ಎಣಿಸಲಿ ಅಂದ್ರು ಏನ್ ಮಾಡ್ಬೇಕು ಇವಾಗ, ಎಣಿಸ್ಬೇಕು. ಏನ್ ಎಣಿಸ್ಬೇಕು? ಮೃಗದ ಅಂಕೆ ಅಂತ ಕೊಟ್ಬಿಟ್ರು. ಅಂದ್ರೆ ಮೃಗಕ್ಕೆ ಒಂದು ನಂಬರ್ ಇದೆ. ಯಾವ ಮೃಗ? ಪ್ರಕಟಣೆ 13ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ 2ನೇ ವಾಕ್ಯದಲ್ಲಿ ಬಂತಲ್ಲ ಮೃಗ, ಚಿರತೆ ತರ ದೇಹ, ಸಿಂಹದ ತರ ತಲೆ, ಕರಡಿ ತರ ಕೈ ಕಾಲುಗಳು, ಘಟಸರ್ವ ಪವರ್ ಕೊಡ್ತಲ್ಲ, ಆ ಮೃಗಕ್ಕೆ ಒಂದು ನಂಬರ್ ಇದೆ, ಆ ನಂಬರ್ನ ಎಣಿಸಿ ಅಂದ್ಬಿಟ್ರು. ಹಂಗಾರೆ ಕೌಂಟ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕು, ಸುಮ್ಮನೆ ಬರೆದಿರೋದು ಓದೋದಲ್ಲ. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಅದನ್ನು ಕೂಡ ಕೊಟ್ಟವ್ರು. ಅಲ್ಲೇ ಮುಂದಕ್ಕೆ ಓದಿ. ಹಾ
ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ.
ಹಾ, ಒಬ್ಬ ಮನುಷ್ಯನನ್ನು ಸೂಚಿಸುವಂತ ಅಂಕೆ. ಯಾರದು ಮನುಷ್ಯ? ಕ್ರಿಸ್ತ ವಿರೋಧಿ. ಅಂದ್ರ ಮನುಷ್ಯನ ಎಷ್ಟನೇ ದಿನ ಸೃಷ್ಟಿ ಮಾಡಿದ್ದ? ಮನುಷ್ಯನ ದೇವರು ಎಷ್ಟನೇ ದಿನ ಸೃಷ್ಟಿ ಮಾಡಿದ್ದ?
ಆರನೇ ದಿನ.
ಆರನೇ
ಆರನೇ
ದಿವಸ.
ದಿನ. ಅದಕ್ಕೆ 6ನೇ ನಂಬರ್ ಕೊಟ್ಟ ನೋಡಿದ್ದೀನಿ. ಹಾ, ಅದ್ರ ಅಂಕೆ ಎಷ್ಟು ಸರ್?
666.
ಹಾ, ಹೋದ್ರಿ.
ಅದರ ಅಂಕೆಯು 666.
ವೆರಿ ಗುಡ್, ಅದರ ಅಂಕೆ 666. ಇದು ಮೃಗದ ಹೆಸರಿನ ಅಂಕೆ. ಮೃಗದ ಹೆಸರಲ್ಲಿ ಇದಿದೆ, ಅವನೇನು ಮಾಡಲಿ, ಲೆಕ್ಕ ಹಾಕ್ಲಿ ಅಂತಂದ್ರು. ಸರಿ, ಇವಾಗ ನಾವೇನು ಮಾಡೋಕೆ, ಮೃಗ ಅಂದ್ರೆ ಏನು ಹೋಗ್ಬಿಟ್ರೆ ದ ಗ್ರೇಟ್ ಆ್ಯಂಟಿ ಕ್ರೈಸ್ಟ್ ಸಿಸ್ಟಮ್, ಕ್ರಿಸ್ತ ವಿರೋಧಿ ಸಂಸ್ಥೆ ಅಂತ ನೋಡಿದ್ರಿ. ಇದಕ್ಕೆ ಒಂದು ನಂಬರ್ ಇದೆ, ಆ ನಂಬರ್ನ ನಾವೇನು ಮಾಡೋಕೆ, ಲೆಕ್ಕ ಹಾಕ್ಬೇಕು. ಎಲ್ಲಿ ಲೆಕ್ಕ ಹಾಕ್ಬೇಕು? ಅವನ ಹೆಸರಲ್ಲಿ ಅಂಕೆ ಇದೆ ಅಂತಂದ್ಬಿಟ್ರು. ಅದರ ಆ ಮೃಗದ ಹೆಸರಿನಲ್ಲಿ ಅಂಕೆ ಏನಾಗಿದೆ? ಇದೆ. ಹೆಂಗಿದೆ ಅಂತಂದರೆ, ಪೋಪ್ಗೆ ಎಷ್ಟೋ ಟೈಟ್ಲ್ಗಳಿದ್ದಾರೆ, ಅದರ ಅದರಲ್ಲಿ ಒಂದು ಮುಖ್ಯವಾಗಿರೋ ಟೈಟಲ್ ಯಾವುದಪ್ಪ ಅಂದ್ರೆ ವಿಕಾರಿಯಸ್ ಫಿಲಿಡಿ. ಏನ್ರಿ? ವಿಕಾರ್ವಸ್ ಫಿಲಿಡಿ. ಅದರ ವಿಕಾರ್ವಸ್ ಫಿಲಿಡಿ ಅಂತ ಒಂದು ಟೈಟ್ಲು ಪೋಪ್ ತನ್ನ ಕಿರೀಟಿನ ಮೇಲೆ ಹಾಕಿದ್ರೆ, ವ್ಯಾಟಿಕನ್ ಸಿಟಿ ಎಂಟ್ರೆನ್ಸ್ ಅಲ್ಲಿ ಅದು ಹಾಕಿದ್ದಾರೆ. ಆ ಪದದ ಅರ್ಥ ಏನಪ್ಪ ಅಂದ್ರೆ ಅದು ಲ್ಯಾಟಿನ್ ವಾರ್ತೆ ವಿಕಾರ್ವಿಯಸ್ ಫಿಲಿಡಿ ಅಂತಂದ್ರೆ, ಅದ ಅರ್ಥ ಏನಪ್ಪ ಅಂದ್ರೆ ಏನ್ರಿ, ಇನ್ಸ್ಟೆಡ್ ಆಫ್ ಕ್ರೈಸ್ಟ್, ಕ್ರಿಸ್ತನಿಗೆ ಬದಲಾಗಿ ಅಂತ ಅರ್ಥ. ಸರಿ, ಇದರಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಇವರು ರೋಮ್ ರಾಜ್ಯದವರು, ಕರೆಕ್ಟಾ? ಇವಾಗ ರೋಮನ್ ಭಾಷೆಯಲ್ಲಿ ಒಂದೊಂದು ಏನ್ರಿ ಪದಗಳಿಗೆ ಏನಿದೆ ಒಂದೊಂದು ನಂಬರ್ ಇದೆ. ಸ್ಕೂಲಲ್ಲಿ ಓದಿದಿರಲ್ವ ರೋಮನ್ ನ್ಯೂಮರಿಕಲ್ಸ್, ಕರೆಕ್ಟಾ? ಎಲ್ಲ ಓದಿದಿರೋ ಇಲ್ಲೋ?
ಎಸ್.
ಹಾಂ, ವೆರಿ ಗುಡ್. ಇವಾಗ ಎಲ್ಲರೂ ದಯವಿಟ್ಟು ಗಮನ ಇಟ್ಕೊಳ್ಳಿ, ಅನ್ಮ್ಯೂಟ್ ಮಾಡಿ. ರೋಮನ್ ನ್ಯೂಮರಿಕಲ್ಸ್ ಅಲ್ಲಿ ವಿ ಅಂದ್ರೆ ಏನು, ಎಷ್ಟು?
ಐದು.
ವೆರಿ ಗುಡ್. ವಿ ಅಂದ್ರೆ ಐದು, ಸರಿ. ಐ ಅಂದ್ರೆ
ಒಂದು
ವೆರಿ ಗುಡ್. ಸಿ ಅಂದ್ರೆ
ಅದು
ಹಂಡ್ರೆಡ್,
ಗೊತ್ತಿಲ್ಲ ಸರ್.
ಹಂಡ್ರೆಡ್. ಓಕೆನಾ, ಸರಿ. ಎ ಅಂದ್ರೆ ಏನು ಇಲ್ಲ, ಸೊನ್ನೆ. ಆರ್ ಅಂದ್ರೆ ಅದು ಇಲ್ಲ, ಸೊನ್ನೆ. ಐ ಅಂದ್ರೆ ತಿರ್ಗಾ
ಒಂದು
ಒಂದು. ವಿ ಅಂದ್ರೆ
ಯು ಯು ಅಂದ್ರೆ ಐದು.
ಐದು.
ಮನೆಯಲ್ಲ
ಎಸ್ ಅಂದ್ರೆ ಏನು ಇಲ್ಲ, ಜೀರೋ. ಸೊ ವಿಕಾರ್ ವಸ್ ಅಂತ ತಗೊಂಡ್ರೆ 112 ಬರ್ತಾರೆ, ಕೂಡಿಸಿ. ಆಯ್ತಾ. ನೆಕ್ಸ್ಟ್ ಫಿಲಿ, ಎಫ್ ಐ ಎಲ್ ಐ ಐ. ಎಫ್ ಅಂದ್ರೆ ಏನು ಇಲ್ಲ, ಸೊನ್ನೆ. ಐ ಅಂದ್ರೆ ಎಷ್ಟು, ಒಂದು. ಎಲ್ ಅಂದ್ರೆ ಎಷ್ಟು, ಎಲ್ ಅಂದ್ರೆ 50. ಆಯ್ತಾ. ತಿರ್ಗ ಐ ಅಂದ್ರೆ ಒಂದು, ತಿರ್ಗ ಐ ಅಂದ್ರೆ ಒಂದು. ಸೊ ಫಿಲಿ ಅಂದ್ರೆ 53 ಬರ್ತದೆ. ಸೊ ಕೊನೆಯದಾಗಿರೋದು ಡಿ, ಡಿ ಐ. ಡಿ ಅಂದ್ರೆ ಎಷ್ಟು ರೋಮನ್ಸ್ ಅಲ್ಲಿ, 500. ಎಷ್ಟು, 500. ಇ ಅಂದ್ರೆ ಏನಿಲ್ಲ, ಸೊನ್ನೆ. ಐ ಅಂದ್ರೆ ಒಂದು. ಸೊ ಡಿ ಅಂದ್ರೆ 501. ಅದರ ವಿಕಾರ್ವೆಸ್ ಫಿಲಿ ಡಿ ಅಂದ್ರೆ 112 ಪ್ಲಸ್ 53 ಪ್ಲಸ್ 501. ಎಷ್ಟು ಬರ್ತಾರೆ ನೋಡಿ, ಯಾರ ಕೂಡಿಸ್ಕೊಂಡು ಎಷ್ಟು ಬರ್ತಾರೆ ನೋಡಿ.
ಟ್ರಿಪಲ್ ಸಿಕ್ಸ್
ಎಸ್, 666. ಅಂದ್ರ ಇದನ್ನೇ ಹೇಳ್ತಾರೆ ಅದು. ಎಲ್ಲರೂ ಇದನ್ನೇನು ಮಾಡ್ಬಿಟ್ಟಾರೆ, ಲಿಟ್ರಲ್ ಆಗಿ ನಂಬರ್ ತಗೊಂಬರ್ತಾನೆ, ಇದು ತಗೊಂಬರ್ತಾನೆ, ಬಾರ್ ಕೋಡ್ ತಗೊಂಬರ್ತಾನೆ, ಚಿಪ್ ಹಾಕ್ತಾನೆ. ಎಲ್ಲೂ ಇಲ್ಲ, ಮೃಗದ ಹೆಸರಿನಲ್ಲಿ ಅಂಕೆ ಇದೆ, ಅದನ್ನ ಬುದ್ಧಿವಂತ ಲೆಕ್ಕ ಹಾಕ್ಲಿ ಅಂತಂದ್ರು. ಈ ತರ ಸತ್ಯವೇದನ ಓದಿ ಸತ್ಯವೇದಂತ ವಿಚಾರಗಳನ್ನ ಲೆಕ್ಕ ಏನ್ ಮಾಡ್ಬೇಕು, ದೇವ್ರ ಮಕ್ಕಳು ಹಾಕ್ಬೇಕು. ಆವಾಗೆ ಸತ್ಯ ನಮ್ಗೇನಾಗೋದು, ಗೊತ್ತಾಗೋದಿಕ್ಕೆ ಸಾಧ್ಯ. ಅದಕ್ಕೆ ಏನ್ ಹೇಳ್ತಾರೆ, ಈ ಒಂದು ಮುದ್ರೆ ಯಾರಿಗಿದೆಯೋ ಅವ್ರು ಮಾತ್ರ ಕ್ರಯ ವಿಕ್ರಯ ಮಾಡಕ್ಕೆ ಅನುಮತಿ. ಯಾರು ಈ ಉಪದೇಶಗಳನ್ನ ನಂಬ್ತಾರೋ, ಯಾವ ಉಪದೇಶಗಳು, ತ್ರಯಕತ್ವ, ಆತ್ಮ ಸಾಯಲ್ಲ, ಸತ್ಯ ತಕ್ಷಣ ನರ್ಕಕ್ಕೆ ಹೋಯ್ತಾರೆ, ದೇವತ್ರ ಹೋಯ್ತದೆ, ಸ್ವರ್ಗಕ್ಕೆ ಹೋಯ್ತದೆ, ನರ್ಕ ವೇದನೆ ಸ್ಥಳ, ತ್ರಯಕತ್ವ, ನಮ್ಮ ದೇವ್ರು ಮೂರು ಮೂರು ಅಂತಂದ್ಬಿಟ್ಟು, ಪ್ರಭುರಾತ್ರಿ ಭೋಜನ ಇಷ್ಟವನ್ನ ತಗೊಬೋದು, ದೀಕ್ಷಾ ಸ್ನಾನದ ಅರ್ಥನೇ ಗೊತ್ತಿಲ್ಲ, ಇನ್ನೂ ಹಲವಾರು ಉಪದೇಶಗಳನ್ನ ಯಾರು ನಂಬ್ತಾರೋ ಅವ್ರಿಗೆ ಮಾತ್ರ ಸಭೆಗಳಲ್ಲಿ ಉಪದೇಶ ಮಾಡಕ್ಕೆ ಅನುಮತಿ. ಇಂಥ ಸತ್ಯಗಳನ್ನ ಸಭೆಯಲ್ಲಿ ಮಾತಾಡ್ತಿದ್ರೆ ಅದಕ್ಕೆ ಸಭೆಯಲ್ಲಿ ಮಾಡೋದಿಲ್ಲ, ಬಿಡೋದೇ ಇಲ್ಲ. ಅದಕ್ಕೆ ಕ್ರಯ ವಿಕ್ರಯ ಮಾಡೋಕ್ಕೆ ಅನುಮತಿ ಇಲ್ಲ ಅಂತಂದರೆ, ನಾವು ಮಾಡೋಂಥ ಪಾಠಗಳು ನೀವು ಯಾವುದೇ ಥಿಯೋಲಜಿ ಕಾಲೇಜಲ್ಲಿ, ಯಾವುದೇ ಬೈಬಲ್ ಸೊಸೈಟಿಯಲ್ಲಿ, ಯಾವುದೇ ಬುಕ್ ಸ್ಟೋರಲ್ಲಿ ನಿಮಗೆ ಸಿಕ್ಕಲ್ಲ. ಯಾಕೆ ಅಂದರೆ ಇದೆಲ್ಲ ಟೋಟಲಿ ಬ್ಯಾಂಡ್ ಅಲ್ವರ. ಅದಕ್ಕೆ ತಲೆ ಮೇಲೆ ಮುದ್ರೆನೇನೋ, ತಲೆನೇನು ಗೊತ್ತಾ, ಲಿಟ್ರಲ್ ಆಗಿರೋ ತಲೆ ಅಲ್ಲ. ನಾವು ಏನು ಹೇಳ್ತೀರಿ ಒಬ್ರಿಗೆ, ಏನು ನಿಮ್ಗೆ ತಲೆನೇ ಇಲ್ವಲ್ಲಪ್ಪ ಅಂತಂದ್ರೆ ಏನರ್ಥ, ತಲೆ ಇಲ್ಲನ ಏನರ್ಥ,
ತಲೆಯಲ್ಲಿ ಏನಿಲ್ಲ ಅಂತ ಅರ್ಥ, ಜ್ಞಾನ ಇಲ್ಲ ಅಂತ ಅರ್ಥ,
ಬುದ್ಧಿ ಇಲ್ಲ ಅಂತ
ಜ್ಞಾನ
ಅರ್ಥ,
ಇಲ್ಲ.
ಜ್ಞಾನ.
ಹಾ
ವೆರಿ
ಅದೇ
ಗುಡ್ ಅಲ್ಲ. ಹಂಗಾದ್ರೆ ತಲೆ ಮೇಲೆ ಮುದ್ರೆ ಅಂತಂದ್ರೆ ಆ ಜ್ಞಾನಕ್ಕೆ, ಅವ್ರ ಉಪದೇಶಗಳನ್ನ ನಾವು ನಂಬಿದ್ರೆ ಈ ಒಂದು ಬ್ಯಾಬಿಲೋನ್ ಸಿಸ್ಟಮ್, ಈ ಒಂದು ಕ್ರಿಸ್ತ ವಿರೋಧಿಯ ಸುಳ್ಳು ಸಭೆಗಳ ಎಲ್ಲ ಉಪದೇಶಗಳನ್ನ ನಂಬಿದ್ರೆ ನಮ್ಗೆ ನಾವೇ ನಮ್ಮ ತಲೆ ಮೇಲೆ ಏನು ಮಾಡ್ಕೊಂಡಂಗೆ, ಮುದ್ರೆ ಹಾಕೊಂಡಂಗೆ ಅಲ್ವರ. ಆಮೇಲೆ ಕೈಯಲ್ಲಿ ಮುದ್ರೆ ಹಾಕೊಂಡಂಗೆ ಗೊತ್ತ ಮೀನಿಂಗು, ಈ ಒಂದು ದುರ್ಬೋಧನೆ ಮಾಡೋಂಥ ಸಂಘ ಸಂಸ್ಥೆಗಳಿಗೆ ನಾವು ಸಪೋರ್ಟ್ ಕೊಟ್ಟರೆ ಏನಪ್ಪ ಮಾಡ್ದಂಗೆ ಅಂತಂದರೆ, ನಾವಾಗ ನಾವೇ ಏನ್ರಿ ನಮ್ಮ ಕೈ ಮೇಲೆ ಮುದ್ರೆ ಹಾಕೊಂಡಂಗೆ. ಈ ಒಂದು ಸುಳ್ಳು ಸಂಸ್ಥೆಗಳಿಗೆ, ಸುಳ್ಳು ಉಪದೇಶ ಮಾಡೋಂಥ ಸಭೆಗಳಿಗೆ ಯಾವುದೇ ಕಾರಣಕ್ಕೂ ದೇವ್ರ ಮಕ್ಳು ಏನು ಮಾಡೋಕ್ಕೆ ಹೋಗ್ಬಾರ್ದು, ಸಪೋರ್ಟ್ ಕೊಡೋಕೆ ಹೋಗ್ಬಾರ್ದು, ಉಪದೇಶಗಳನ್ನ ನಂಬೋದಾಗ್ಲಿ ಇರಬಾರ್ದು. ಈ ಥರ ಇದ್ದರೆ ತಲೆ ಮೇಲೆ ಏನಿದೆ ಅಂತ ಅರ್ಥ, 666 ಮುದ್ರೆ ಇದೆ ಅಂತ ಅರ್ಥ. ಈ ಸಂಸ್ಥೆಗಳಿಗೆ ಸಪೋರ್ಟ್ ಕೊಟ್ಟರೆ, ಕೈ ಹಾಕಿದ್ರೆ ಏನಪ್ಪ ಅಂದರೆ ಆ ಒಂದು ಸಂಸ್ಥೆಗಳ ಮುದ್ರೆ ನಮ್ಮ ಕೈಲಿ ಏನಾಗಿದೆ, ಇದೆ ಅಂತ ಅರ್ಥ. ಇಂಥವರು ಕ್ರಿಸ್ತನ ಜೊತೆಗೆ ಆಳ್ವಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಹೇಳ್ತಾರೆ ಬೈಬಲಲ್ಲಿ, ಪ್ರಕಟಣೆ 20ನೇ ಅಧ್ಯಾಯ ವಾಕ್ಯ 4 ಓದಿದ್ದಾರೆ. ಪ್ರಕಟಣೆ 20ರಲ್ಲಿ 4. ಯಾರೋ ಜಲ್ಲಿ.
ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷವಾದ ಸಾಕ್ಷಿಯ ನಿಮಿತ್ತವಾಗಿಯೂ, ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೋಯಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತನ್ನ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1,000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು.
ಅವರು ಜೀವಿತವಾಗಿದ್ದು ಕ್ರಿಸ್ತನಿಗೆ 1,000 ವರ್ಷ ಆಳ್ವಿಕೆ ಮಾಡೋದು. ಯಾರು, ತಲೆ ಮೇಲೆ ಕೈ ಮೇಲೆ ಮುದ್ರೆ ಒತ್ತಿಸಿಕೊಳ್ಳದೇ ಇರವರು, ಒತ್ತಿಸಿಕೊಂಡದೇ ಇರವರು, ಯಾರು ಮುದ್ರೆಯನ್ನು ಒತ್ತಿಸ್ಕೊಂಡಿಲ್ವೋ ಅವರು ಜೀವಂತವಾಗಿದ್ದು ಕ್ರಿಸ್ತನೇ ಆಳ್ವಿಕೆ ಮಾಡುತ್ತೆ. ಹಂಗಾದ್ರೆ ಕ್ರಿಸ್ತಂತ ಆಳ್ವಿಕೆ ಮಾಡ್ಬೇಕಾದ್ರೆ ಈ ದುರುಪದೇಶಗಳನ್ನು ನಾವೇನು ಮಾಡ್ಕೋಬಾರ್ದು, ನಂಬಕೋಬಾರ್ದು. ಕರ್ತನಲ್ಲಿ ಪ್ರೀತಿ ಅಂತ ಸೊರಸರಗಳೇ ದೇವರ ವಾಕ್ಯ ಉಪದೇಶಗಳನ್ನು ನಂಬಿ ಅದ್ರ ಪ್ರಕಾರ ಇದ್ರೇನೆ ಪರಲೋಕದ ರಕ್ಷಣೆ, ಇಲ್ಲ ಅಂದರೆ ಮಿಗ್ದವ್ರಿಗೆ ಪರಲೋಕದ ರಕ್ಷಣೆನೇ ಇಲ್ಲ. ಅದಕ್ಕೆ ನೋಡ್ರಿ ಹೇಳ್ತಾರೆ ಪ್ರಕಟಣೆ 14:1 ಓದಿ, ನಮ್ಮ ತಲೆಯಲ್ಲಿ ಏನು ಇರ್ಬೇಕಂತೆ ಮುದ್ರೆ? ಪ್ರಕಟಣೆ 14:1
ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು. ಅವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು.
ವೆರಿ ಗುಡ್ ಅಲ್ವರಾ? ಎಂದು ಕೊಡಿದರೆ ಆತನ ತಲೆ ಮೇಲೆ ಏನಿದೆ ಅಂತೆ? ಹಾಂ, ಏನ್ರಿ ದೇವರ ಹೆಸರು, ಏನ್ರಿ ಮಗನ ಹೆಸರು ಬರೆಯಲ್ಪಟ್ಟಿದೆ ಅಂದ್ರೆ ಏನರ್ಥ? ಅವ್ರ ಗುಣಲಕ್ಷಣಗಳು, ಹೆಸರು ಅಂದ್ರೆ ಏನರ್ಥ? ಗುಣಗಳು, ಅವ್ರ ಬಗ್ಗೆ ಜ್ಞಾನ ತಿಳುವಳಿಕೆ ಎಲ್ಲ ಎಲ್ಲಿರ್ಬೇಕು? ಇದಿರಬೇಕು. ಇದಿಲ್ದಿರ ಹೋಗ್ಬಿಟ್ಟು ಬ್ಯಾಬಿಲೋನ್ ಸುಳ್ಳು ಸುಳ್ಳು ಸಭೆಗಳ ಉಪದೇಶನ ಕೇಳೋದು, ಸುಳ್ಳು ಸುಳ್ಳು ಸಭೆಯಲ್ಲಿ ಕೂತ್ಕೊಳೋದು, ಸುಳ್ಳು ಸುಳ್ಳು ಸಭೆಗೆ ನಾವು ಸಪೋರ್ಟ್ ಕೊಡೋದು ಅಂತಿತ್ತು ಅಂತಂದ್ರೆ ನಾವು ನಮ್ಮ ತಲೆಗೆ ನಾವು 666 ಸೀಲ್ ಹೊಡ್ಕೊತಾ ಇದ್ದಂತೆ. ಇಂಥವ್ರು ಕ್ರಿಸ್ತಿನೊಂದಿಗೆ ಆಳ್ವಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಇದು ಕ್ರಿಸ್ತ ವಿರೋಧಿಯ ಒಂದು ಪಾಠ. ಸೊ ಕ್ರಿಸ್ತ ವಿರೋಧಿ ಅಂತಂದ್ರೆ ಅದೇನ್ರಿ? ಅದು ಬರೀ ರೋಮನ್ ಕ್ಯಾಥಲಿಕ್ ಸಿಸ್ಟಮ್ ಮಾತ್ರ ಅಲ್ಲ, ಅದು ಏನ್ರಿ ಲೋಕದಲ್ಲಿರುವಂಥ ಎಲ್ಲ ದುರ್ಬೋಧನೆಗೆ ಸಂಬಂಧಪಟ್ಟಂತ ಎಲ್ಲ ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ ಸೇರಿ ಆಗದೆ ಕ್ರಿಸ್ತ ವಿರೋಧಿ ಅಲ್ವರಾ? ಅದರಿಂದ ಈ ಒಂದು ಪಾಠನ ಕೇಳಿ ನಿಮ್ಗೇನೋ ಡೌಟ್ ಇತ್ತು ಅಂದರೆ ಖಂಡಿತವಾಗೂ ಏನು ಬೇಕೋ ಡೌಟ್ಗಳು ಕೇಳಿ ನಾವು ಕ್ಲಾರಿಫೈ ಮಾಡೋಣ. ಯಾರಿಗೇನೋ ಡೌಟ್ಸ್ ಇದೆಯಾ, ಏನೋ ಪ್ರಶ್ನೆ ಇದೆಯಾ?
ಇಲ್ಲ ಸರ್.
ಓಕೆ, ಯಾರಿಗೇನೋ ಪ್ರಶ್ನೆ ಇದೆಯಾ? ದೇವಧನ್ ಬ್ರದರ್, ಮಾಯಾ ಸಿಸ್ಟರ್, ಸುರೇಶ್ ಬ್ರದರ್.